ಅಲ್ಲೇ ಇಲ್ಲ, ನೀರು ಬರಲಿಲ್ಲ, ಅವನು ಬರಲಿಲ್ಲ, ನೀನು ನೋಡ್ಕೊಂಡು ಬಾ ಅಂತ ಹೇಳಿ ಎಲ್ಲ ಧರ್ಮರಾಜನೆ ಕಳಿಸ್ತಾ ಹೋಗೋದು. ತಕ್ಷಣ ಅವನು ಹೊರಟ. ಅದೇ ರೀತಿ ಆಯ್ತು. ಮತ್ತೆ ಪ್ರಶ್ನೆಗಳಿಗೆ ಉತ್ತರ ಕೊಡು, ನೋಡು ಅವನ ಸ್ಥಿತಿ ನೋಡು, ನಿಂದು ಹಾಗೆ ಆಗುತ್ತೆ, ನೀನು ಬಿದ್ದುಬಿಡ್ತೀಯ ಹುಷಾರು. ಪ್ರಶ್ನೆಗೆ ಉತ್ತರ ಕೊಟ್ಟು ನೀರು ಕುಡಿ ತಗೊಂಡೋಗಿ, ಎಷ್ಟು ಬೇಕಾದ್ರೂ ತಗೊಂಡು, ಇಲ್ಲರೂ ಕೊಡೋದಿಲ್ಲ ಅಂತ ಹೇಳಿದ ತಕ್ಷಣ ಸಹದೇವ್ ಕೇಳಲೇ ಇಲ್ಲ, ಅನುಕೂಲ ಅವನು ನೀರು ಕೊಡೋದ ತಪ್ಪಂತ ಬಿದ್ದೇ ಬಿಟ್ಟು. ಅರ್ಜುನ ಇಬ್ಬರು ಬರಲಿಲ್ವಲ್ಲ, ನೀನು ಹೋಗು ಅಂತ ಕಳಿಸಿ, ನೀನು ಹೋಗಿ ನೋಡ್ಕೊಂಡು ಬಾ ಅಂತ ಹೇಳಿದ ತಕ್ಷಣ ಅರ್ಜುನ ಯಥಾವ ಗಾಂಡಿವ ಇಟ್ಕೊಂಡ್ಬಿಟ್ಟಿದ್ದಾನಲ್ಲ, ಫುಲ್ ಶಸ್ತ್ರಾಸ್ತ್ರ ಪಾಣಿಯಾಗಿ ಹೊರಟ ಅರ್ಜುನ. ಅರ್ಜುನ ಬಿಲ್ಲು ಬಾಳಂದ್ರೆ ಪಂಚಪ್ರಾಣ, ಎಂದು ಬಿಟ್ಟು ಓಡಾಡ್ತಿರಲಿಲ್ಲ. ಅದಕ್ಕೆ ಆತ ಶ್ರವಣಾದಿಗಳ ಸಂಕೇತ ಅಂತಾನೆ ಕರೆದಿದ್ದ. ಅದೆಲ್ಲ ಹೋಗಿ ನೋಡ್ತಾನೆ, ಅವರಿಬ್ಬರು ಬಿದ್ದಿದ್ದಾರೆ. ಅರ್ಜುನ ಭಾರಿ ಸಿಟ್ಟು ಬಂತು. ಮೊದಲು ತನ್ನ ಮಾದರಿ ಮಾಡಿದವರು ಹ್ಯಾ ಈಗ ಅಂತ ಹೇಳಿ ಸುತ್ತ ಒಂದು ಸರ್ತೆ ನೋಡ್ತಾನೆ, ಯಾರು ಸಿಕ್ಕರೆ ಹೊಡೆದು ಬಿಡ್ತೇನೆ ಅಂತ ನೋಡ್ತಾನೆ, ಏನು ಕಾಣಿಸೋದಿಲ್ಲ. ಸರಿ ಆಗಿದ್ದರೆ ನೀರು ಕುಡಿದು ಹುಡುಕ್ತೇನೆ ಅಂತ ಹೇಳಿ ನೀರು ಕುಡಿಲಕ್ಕೆ ಹೋಗ್ತಾನೆ. ಆಗ ಧ್ವನಿ ಕೇಳಿಸುತ್ತೆ, ಅರ್ಜುನ ನನ್ನ ಪ್ರಶ್ನಾನ್ ಉಕ್ತ್ವಾಹಿ ಕೌಂತೇಯ ವಿವಸ್ವಚ ಹರಶ್ಚಚ, ಇದು ಸಾಮಾನ್ಯ ಅಲ್ಲ, ನನ್ನ ಸರೋವರ, ಇವರಿಗಾದಂತೆ ನಿನಗೆ ಆಗಬಾರದು ಅಂತಿದ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ತಗೋ ಅಂತ ಹೇಳಿದ್ದಾನೆ. ಅರ್ಜುನ ಹೇಳ್ತೇನೆ, ಯಾರಯ್ಯ ಮಾತಾಡ್ತೀರ ನೀನೀಗ ಅಂಥೇಳಿ ಬಾಣಗಳು ಹೇಳಿ ಶುರು ಮಾಡಿಬಿಟ್ಟಂತ ಅರ್ಜುನ. ಶಬ್ದವಿಧಿ ವಿದ್ಯೆ ಬೇರೆ ಬೇರೆ ಅರ್ಜುನಿಗೆ ಬರುತ್ತೆ, ಸರಸರ ಬಾಣಗಳ ಪ್ರವಾಹ ಸುರಿಸಿದನಂತೆ. ಆಮೇಲೆ ನೋಡ್ತಾನೆ ಕಡಿಮೆ ಆಯ್ತು ಅಂತ ಮತ್ತೆ ನಕ್ತಂತದ್ದು. ಅರ್ಜುನ ಆಯ್ತ ನಿನ್ನ ಕೆಲಸ, ನಾನು ಏನು ಮಾಡೋಕ್ಕಾಗೋದಿಲ್ಲ, ನೀನೀಗ ಉತ್ತರ ಕೊಡು ಕೊಡಿ ಅಷ್ಟೇನು. ಅರ್ಜುನಿಗೆ ಆಶ್ಚರ್ಯ ಆಗೋಯ್ತು, ನನ್ನ ಅಸ್ತ್ರಗಳು ವಿಫಲವಾದ ಅಸ್ತ್ರಗಳೆಲ್ಲ ಇದೇನು ಇದು ಅಂತ ಅಷ್ಟೊತ್ತಿ ಬಾಯಿ ಬಾಯಾರಿಕೆ ಆಯ್ತಂತ ಆತನು. ಹೇಗೆ ಪರಮಾತ್ಮ ಯೋಜನೆ ಮಾಡ್ತಾನೆ, ಆಯ್ತು ನಿನ್ನ ನೀರು ಕುಡದೆ ವಿಚಾರ ಮಾಡ್ತೀನಿ ಅಂತ ಹೇಳಿದನಂತೆ. ಮತ್ತೆ ನೀರು ಕುಡಿತಲಿಕ್ಕೆ ತಪ್ಪು ಅಂತ ಬಿದ್ದುಬಿಡ್ತಾರೆ ಅರ್ಜುನ ಕೂಡ. ಇದು ಬಹುಶಃ ಅವರ ಜೀವನದಲ್ಲೇ ಅಂತ ಅನುಭವ ಎಂದೂ ಆಗಿರಲಿಲ್ಲ. ಆಗ ಭೀಮಸೇನ ನೀನು ಹೋಗಿ ಬಾ ಅಂತ ಕಳಿಸ್ತಾನೆ. ತಕ್ಷಣ ಭೀಮಸೇನ ಅಲ್ಲಿ ಹೋಗ್ತಾನೆ. ಅಲ್ಲಿ ಏನು ಭೀಮಸೇನ ಮದರಿ ಪೂರ್ತಿ ಮಾಡ್ತಿರೋದೇ ನಾಟಕ. ಈ ಮತ್ತೆ ಯಾವ ಸ್ಟೇಜಲ್ಲೂ ಭೀಮನಿಗೆ ಸಮಸ್ಯೆ ಅಲ್ಲ ಅದು. ಭೀಮನ ನೆನೆದರೆ ಬಿಟ್ಟು ಹೋಗದೆ ಪಾಪ ಅಂತ ಹೇಳಬೇಕಾದ್ರೆ ಭೀಮನಿಗೆ ಸಮಸ್ಯೆ ಅಲ್ಲ, ಆದರೆ ದೊಡ್ಡ ಒಂದು ಕೆಲಸ ನಡೀಬೇಕಾಗಿದೆ. ಅಲ್ಲಿ ಹೋಗಿಬಿಟ್ಟು ಅದು ಹೇಳಿತ್ತಂತೆ, ನೋಡು ಭೀಮಸೇನ ನೀನು ಅಷ್ಟೇನೆ, ನೀರು ಕುಡಿದೆ, ನೀನು ಉತ್ತರ ಕೊಡದೆ ನೀರು ಕುಡಿ ಆಗಿಲ್ಲ. ಇಂಥದ್ದೇ ಪ್ರಸಂಗ ಭೀಮನಿಗೆ ಬಂದಿತ್ತು. ಆ ರಾಕ್ಷಸರು ಏನು ಮಾಡಿದ್ರು, ಕೋಟಿಗಟ್ಟಲೆ ರಾಕ್ಷಸರು ಸೌಗಂಧಿಕ ಪುಷ್ಪ ತರಲಿಕ್ಕೆ ಅಂತ ಹೋದರೆ ನಮಗೆ ಅನುಮತಿ ತಗೊಂಡು ನೀನು ಪುಷ್ಪ ತಗೊಳ್ಬಹುದು, ಇಲ್ಲದೆ ಹೋದರೆ ಯುದ್ಧ ಮಾಡ್ತೀವಿ ಅಂತ ಬಂದರೆ ಶಿವನವರ ಇದ್ದ ಕೋಟಿಗಟ್ಟಲೆ ಜನಗಳನ್ನ ಭೀಮಸೇನ ಅನಾಯಾಸ ಹೊಡೆದಾಕ್ತಾನೆ. ಅಂತ ವಾತೇನ ಕುಂತ್ಯಾಂ ಬಲವಾನ್ ಸಜಾತ ಶೂರಸ್ತಪಸ್ವಿ ದುಷತಾಂ ನಿಹಂತ ಸತ್ಯೇಚ ಧರ್ಮೇಚ ರಥಃ ಸದೈವ ಪರಾಕ್ರಮೇ ಶತ್ರುಭಿರ್ ಅಪ್ರಧೃಷ್ಯ. ಇಂಥ ಮಹಾವೀರನಿಗೆ ಇದ್ಯಾವ ಲೆಕ್ಕ ಇದು ಒಂದು. ಆದರೂ ಕೂಡ ಏನು ಮಾತಾಡಲಿಲ್ಲ, ನೀರು ಕುಡಿದು ವಿಚಾರಿಸ್ತೇನೆ ಅಂತ ಹೋಗಿದ್ದು, ಅವ್ರು ಕೇಳ ಹಾಗೆ ಹೇಳಿದ್ದು, ನೀರು ಕುಡಿದಿದ್ದು, ತಪ್ಪಂತ ಬಿದ್ದಿದ್ದೇ ಕೆಲಸ. ಇದು ಭೀಮ ಬೀಳೋದಂದ್ರೆ ದೊಡ್ಡ ದೇವರ ಸಂಕಲ್ಪ ಅಂತ ಹೇಳಿದ್ದಾರೆ. ಇದಿಷ್ಟಕ್ಕೂ ಒಂದು ಉತ್ತರ. ಈಗ ನಾಲ್ಕು ಜನ ಯಾಕೆ ಹೀಗೆ ಮಾಡಿದ್ರು ಅಂತ ಪ್ರಶ್ನೆ. ಪ್ರಶ್ನೆಗೆ ಉತ್ತರ ಕೊಡದೆ ಯಾಕೆ ಹೀಗೆ ಮಾಡ್ತಾರೆ? ಈಗಾಗಲೇ ಉತ್ತರ ಬಂದು ಹೋಗಿಬಿಟ್ಟಿದೆ. ಅಜಗರ ಪ್ರಶ್ನೆ ಕೇಳಿದಾಗ ಭೀಮಸೇನ ಯಾತಕ್ಕೆ ಸುಮ್ಮನೆ ಇದ್ನೋ, ಈಗಲೂ ಅದಕ್ಕೆ ಸುಮ್ಮನೆ ಇದ್ದಾನೆ ಅಂತ ಅರ್ಥ. ಆಗ ಯಾತಕ್ಕೆ ಸುಮ್ಮನೆ ಇದ್ದಿದ್ದು, ವಿದ್ಯೋಪಜೀವನಂ ಧರ್ಮ ವಿಪ್ರಾಣಾಮಪಿ ನೋಯತಃ, ವಿದ್ಯೆಯನ್ನ ಮಾಡಿಕೊಂಡು ಬದುಕೋದು ಬ್ರಾಹ್ಮಣನಿಗೂ ಧರ್ಮ ಅಲ್ಲ, ಕ್ಷತ್ರಿಯರಿಗಂತೂ ಯಾವ ಕಾಲಕ್ಕೂ ಧರ್ಮ ಅಲ್ಲ. ಇದನ್ನು ತೋರಿಸಬೇಕಾಗಿ ವಿದ್ಯೆಯ ಮಾರಾಟ ಮಾಡಿ ಬದುಕೊಳ್ಬಾರದು. ಇವತ್ತು ವಿದ್ಯೆನೇ ಮಾರಾಟ ಮಾಡೋದು ಫಸ್ಟ್. ವಿದ್ಯೆಯ ಮಾರಾಟ ಎಂದೂ ಮಾಡಬಾರದು. ಶಾಸ್ತ್ರಕ್ಕಿಂತ ದೊಡ್ಡ ವಸ್ತು ಇಲ್ಲ, ಅದನ್ನ ಕೊಳ್ಳೋ ಶಕ್ತಿ ಯಾವ ಪದಾರ್ಥಕ್ಕೂ ಇಲ್ಲ, ಆದ್ದರಿಂದ ಎಂದೂ ವಿದ್ಯೆಯನ್ನು ಮಾರಾಟ ಮಾಡಬಾರದು ಅಂತ ಶಾಸ್ತ್ರ. ಅವರು ಬರೀ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಲಿಕ್ಕೆ ಎಲ್ಲರೂ ತಯಾರು, ನಕಲಿನ ಸಮೇತ ಎಲ್ಲರೂ ತಯಾರೇನೆ, ಆದರೆ ಬಿಸಿನೆಸ್ ಅವರಿಗೆ ಬೇಕಾಗಿರಲಿಲ್ಲ. ಅದೇ ರೀತಿ ಉಪನಿಷತ್ತಲ್ಲಿ ಬರುತ್ತೆ. ಆ ರೈಕ್ವರ್ ಹತ್ರ ಬರ್ತಾನೆ ಜಾನಶ್ರುತಿ ರಾಜ, ಸ್ವಾಮಿ ನನಗಿಂತ ಭಾರಿ ದೊಡ್ಡವರು ಅಂತ ನಿನ್ನ ಬಗ್ಗೆ ಹೇಳ್ತಾರೆ, ನಿಮಗೆ ಬೇಕಾದ ಕೊಡ್ತೇನೆ, ನಿಮ್ಮ ರಹಸ್ಯ ಹೇಳಿ ಅಂತ ಹೇಳಿ ರಾಶಿ ಸುರಿದನಂತೆ. ರಥಗಳನ್ನ, ಕನ್ಯೆಯರನ್ನ, ಚಿನ್ನವನ್ನ, ವಾಹನಗಳನ್ನ ಕೊಟ್ಟರೆ ಅವರು ಮಾಡಿದ ಮಾದರಿ ಕೆಲಸ ಮೊದಲು ವಾಪಸ್ ತಗೊಂಡೋಗಂತೆ. ಇದೆಲ್ಲ ವಾಪಸ್ ತಗೋ ಫಸ್ಟ್, ನೀನಿದನ ಇದ್ಯಾವುದು ನನಗೆ ಬೇಕಿಲ್ಲ, ನೀನು ಏನು ಬೇಕು, ಉತ್ತರ ಬೇಕಾ, ವಿದ್ಯೆ ಬೇಕಾ, ನಮಸ್ಕಾರ ಮಾಡೋ ಹೇಳ್ತೇನೆ, ಇದರ ಆವೇಶದನ ಕೊಡಬೇಡ ಅಂತ ಹೇಳಿಬಿಡ್ತಾರೆ. ಇದು ಒಳ್ಳೆ ಜ್ಞಾನಿಗಳ ಲಕ್ಷಣ ಇದು. ಅದು ಋಷಿಗಳು ಮುನಿಗಳೇ ಹೀಗೆ ಮಾಡಬೇಕಾದ್ರೆ ಇವರು ದೇವ ಋಷಿ ಪಿತೃಪ ನರಾಹ ಇತಿ ಮುಕ್ತಾಸ್ತು ಪಂಚಧ, ದೇವತೆಗಳಿವರು ಎಂದು ವಿದ್ಯೆಯನ್ನು ಮಾಡಿಕೊಂಡು ಬದುಕಬಾರದು ಅಂತಕ್ಕಂಥ ತತ್ವವನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರ್ಯಾರು ಉತ್ತರ ಕೊಡ್ಲಿಕ್ಕೆ ಹೋಗಲಿಲ್ಲ. ಅವರ್ಯಾರು ಉತ್ತರ ಗೊತ್ತಿಲ್ಲದೆ ಇದ್ದವರಲ್ಲ, ಗಮನಿಸಬೇಕು. ಭೀಮನಿಗೆ ಉತ್ತರ ಗೊತ್ತಿದೆ ಎಂಬ ಜಗತ್ತಿಗೆ ಗೊತ್ತು, ಪೂರ್ಣ ಪ್ರಜ್ಞ. ಆದರೆ ಉಳಿದ ಮೂರು ಜನಕ್ಕೂ ಉತ್ತರ ಗೊತ್ತಿದೆ. ಆದರೆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ನೀರು ಕುಡಿಯುವ ವ್ಯವಹಾರ ನಮಗೆ ಬೇಕಿಲ್ಲ ಅಂತ ನೀರು ಕುಡಿದ್ರು. ಹಾಗಿದ್ರೆ ಶಿಕ್ಷೆ ಬಂತಲ್ಲ ಅಂತ ಪ್ರಶ್ನೆ. ಈಗ ಉತ್ತರ ಕೊಟ್ಟಿದ್ರೆ ಸುಖ ಬದುಕಬಹುದಾಗಿತ್ತೋ, ಉತ್ತರ ಕೊಡದೆ ಹೋಗಿ ಬಿದ್ದಿರಲ್ಲ ಅಂತ ಕೇಳಿದ್ರೆ ಪ್ರಾಣ ಹೋದು ಸರಿ, ಧರ್ಮ ದೊಡ್ಡದು ಅಂತ ಮಹಾಭಾರತದ ಸಂದೇಶ. ನಜಾತು ಕಾಮಾತ್ ನ ಭಯಾತ್ ನ ಲೋಭಾತ್ ಧರ್ಮಂ ತ್ಯಜೇತ್ ಜೀವಿತ ಶಾಪಿ ಹೇತೋಹು. ಧರ್ಮ ಎಷ್ಟು ದೊಡ್ಡದು ಅಂದರೆ ಪ್ರಾಣ ಹೋದರೂ ಸರಿನೇ, ಏನೇ ಅನರ್ಥವಾದರೂ ಸರಿನೇ, ಪ್ರಾಣೈ ಕಂಠಗತೈರಪಿ ಧರ್ಮವನ್ನು ಬಿಡಬಾರದು. ಇದು ಮನುಷ್ಯರಿಗೆ ಹೇಳ್ತಾರೆ, ದೇವತೆಗಳು ಕೇಳಬೇಕಾ? ಅದಕ್ಕೆ ಅವರು ಧರ್ಮವನ್ನು ತಪ್ಪಲಿಲ್ಲ, ಹಾಗೆ ನೀರು ಕುಡಿದ್ರೆ ಹೊರತು ಅವರು ಉತ್ತರ ಕೊಡಲಿಕ್ಕೆ ಹೋಗಲಿಲ್ಲ. ಇದರ್ಥ ಮಾಡಿಕೊಂಡ್ರೆ ಎಂಥ ಪ್ರಸಂಗ ಬಂದರೂ ಕೂಡ ವಿದ್ಯೆಯನ್ನ ಮಾರಾಟ ಮಾಡತಕ್ಕಂಥ ಪ್ರಸಂಗ, ಅದರ ಮೇಲೆ ಬದುಕತಕ್ಕಂಥ ಪ್ರಸಂಗ ಬರಬಾರದು ಅನ್ನೋದು ಅದರ ದೊಡ್ಡ ಸಂದೇಶ. ಅದಕ್ಕೆ ಹಾಗೆ ಮಲಗಿದ್ರು. ಉಳಿದು ಮೂರು ಜನನೇ ಆಗಿದ್ದ ಭೀಮನ ಕೇಳು, ಈಗಾಗಲೇ ತೋರಿಸಿಯಾಗಿದ್ದ ಭೀಮಸೇನ ಅಜಗರನ ಪ್ರಸಂಗದಲ್ಲಿ ಮಲಗಿದನಂತೆ. ನಿಜವಾಗಲೂ ಬಿರ್ಲಿಕ್ಕೆ ಏನು ಕಾರಣ ಅಂದ್ರೆ ನೀರು ಕುಡಿದಿದ್ದ ಕಾರಣ ಅಲ್ಲ. ಆಚಾರ್ಯ ಹೇಳ್ತಾರೆ, ಅದು ಯಮದೇವರು ಮಾಡಿದ ಮಾಯೆ ಅದು. ಒಂದು ಆ ಮಾಯೆಯಿಂದಾಗಿ ಎಲ್ಲರ ಮೇಲೆ ಪರಿಣಾಮ ಬಿದ್ದೋಯ್ತು. ಅಶ್ವಿನಿ ದೇವತೆಗಳದ್ದು ಯಮದೇವರಿಂದ ಕಡಿಮೆಯವರು, ಅವರ ಮೇಲೆ ತಕ್ಷಣ ಮಾಯೆ ಕೆಲಸ ಮಾಡ್ತು ಮಲಗಿಬಿಟ್ರು ಅವರು. ಅರ್ಜುನ ದೇವಿ ಅಂದ್ರೆ ಯಮದೇವರಿಗಿಂತ ಮೇಲಿದ್ದಾನೆ, ಯಮದೇವರಿಗಿಂತ ಮೇಲೆ ಇಂದ್ರದೇವರು ಇರೋದು. ಆದರೂ ಕೂಡ ಮುಹೂರ್ತ ಮಾತ್ರ ಸಾ ಮಾಯಾ ತಯೋರ್ ಆಚ್ಛಾದನ ಕ್ರಮ ನಿರ್ಣಯ ದೇವಾ ಮಾಯಾಂ ಸೈಮಾಶ್ರಿತ್ಯ ಧರ್ಮೇಣ ಸ್ವಾಪಿತಾಹ ಕ್ಷಣ. ದೇವ ಮಾಯನ್ನು ಉಪಯೋಗಿಸಿದ್ದಾನೆ ಯಮ, ಅದರಿಂದಾಗಿ ಅವರೆಲ್ಲ ಮಲಗಬೇಕಾಯಿತು. ಅರ್ಜುನನು ಅದಕ್ಕೆ ಈಡಾಗಿಬಿಟ್ಟ. ಆದರೆ ಭೀಮಸೇನಿಗೆ ಪ್ರಶ್ನೆ ಇಲ್ಲ, ಆದರೆ ಭಗವತ್ ಸಂಕಲ್ಪ ಅಂತೇಳಿ ಮಲಗದಂತೆ ಮಾಡ್ತಾನಷ್ಟೇ, ತನ್ನ ಸಂಕಲ್ಪ ಅಂತ ಹೇಳಿ ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ ತಾನು ನಾಟಕ ಮಾಡ್ತಾನೆ. ಹೇಗೆ ಯೋಗರಿದ್ರೆ ಭಗವಂತ ಮಾಡ್ತಾನಲ್ಲ ಹಾಗೆ. ಒಂದ್ಸರ್ತೆ ಬಲಿಚಕ್ರವರ್ತಿ ಬರ್ತಾನೆ, ವೈಕುಂಠಕ್ಕೆ ಹೋಗಿಬಿಡ್ತಾನೆ. ದೇವರೆಲ್ಲ ದೇವತೆಗಳೆಲ್ಲ ದೇವರು ಧ್ಯಾನ ಮಾಡ್ತಾ ಇರ್ತಾರೆ. ಆಗ ದೇವರು ಹೇಳ್ತಾನೆ, ಶೇಷಜಾಯ ಮರಗಿರ್ತಾನೆ, ಅವ್ರು ಹೇಳ್ತಾನೆ ಎಲ್ರಿಗೂ ಕೂಡ, ನೋಡಿ ಬಲಿಚಕ್ರವರ್ತಿ ಬರ್ತಾನೆ, ಈಗ ಅವನ ಬುದ್ಧಿ ಏನಾಗಿದೆ ಅಂತ ತೋರಿಸ್ತೇನೆ, ಎಲ್ಲ ಕಣ್ಣು ಮುಚ್ಚಿಕೊಳ್ಳಿ ಒಂದ್ಸರ್ತಿ ಅಂತ ಹೇಳ್ತಾನೆ. ಎಲ್ಲ ಕಣ್ಣು ಮುಚ್ಚಿಕೊಂಡಾಗ ಮಾಡ್ತಾನೆ. ದೇವರು ತಾನು ಕಣ್ಣು ಮುಚ್ಚನ ಮಾಡಿದ್ದಂತೆ. ಬಲಿಚಕ್ರವರ್ತಿ ನಮಸ್ಕಾರ ಮಾಡಲಿಕ್ಕೆ ಅಂತ ಬರ್ತಾನೆ, ನೋಡ್ತಾನೆ ಎಲ್ಲ ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದಾರೆ. ನಾರಾಯಣ ನೋಡ್ತಾ ನಾರಾಯಣ ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದಾರೆ. ಬಲಿಚಕ್ರವರ್ತಿ ಏನಾಯ್ತಂತೆ, ಒಂದು ಸ್ವಲ್ಪ ಟೆಂಪ್ಟ್ ಆದನಂತೆ, ಎಷ್ಟು ಚೆನ್ನಾಗಿದೆ ದೇವರ ಕಿರೀಟ, ಎಲ್ಲ ನಿದ್ದೆ ಬೇರೆ ಮಾಡ್ತಾ ಇದ್ದಾರೆ, ಯಾಕೆ ಹಾರಿಸಬಾರದು ಅನ್ಕೊಂಡು. ಅದು ದೇವರ ಹತ್ತಿರವರಿಗೆ ದೇವರ ಪದಾರ್ಥ ಹಾರಿಸೋ ಬುದ್ಧಿ ಹೊಸ್ತೇನಲ್ಲ ಅದು. ಬಲಿಚಕ್ರವರ್ತಿಗೆ ಬಂತು, ನೋಡಿದಂತೆ ಭತ್ರ ಬಂದು ಕಿರೀಟ ತಗೊಂಡು ಓಡೋಗ್ಬಿಟ್ಟಂತ. ಕಿರೀಟ ಡೈರೆಕ್ಟ್ ವಿಗ್ರಹದ ಕಿರೀಟ ಅಲ್ಲ, ದೇವರ ಕಿರೀಟ ಡೈರೆಕ್ಟ್ ಹಾರಿಸಿಬಿಡ್ತಾರೆ. ಅವ್ರು ಹೋದ ತಕ್ಷಣ ದೇವರು ಕಡೆ ತೆಗೆದ ಮಾಡಿ ದೇವತೆಗಳು ಕಡೆ ಜೋರ ನಕ್ಕು ಬಿಟ್ರಂತೆ. ಯಾತಕ್ಕೆ ಅಂದ್ರೆ ಅಷ್ಟು ದೇವರ ಭಕ್ತ ಪಾಪ, ವಾಮದರೂಪಿ ಪರಮಾತ್ಮನಿಗೆ ಸರ್ವಸ್ವ ದಾನ ಮಾಡಿದವನು, ಅಂಥವ್ರು ಕಿರೀಟ ಕೈ ಹಾಕಬೇಕಾ? ಅಂದ್ರೆ ದನಕನಗಳ ಆಕರ್ಷಣೆ ದ್ರವ್ಯದಲ್ಲಿ ಕಲಿ ಇರ್ತಾನಂತೆ, ಅಟ್ರಾಕ್ಟ್ ಮಾಡ್ತಾನೆ. ದೇವರ ಕಿರೀಟದಲ್ಲಿ ಕಲಿ ಇಲ್ಲ, ಆ ದ್ರವ್ಯ ಅಂದ್ರೆ ಎಳತ ಬರುತ್ತೆ ಅಂತ ಅರ್ಥ. ಅದರಿಂದ ಹಾಗೆ ಮಾಡಿದನಂತೆ. ಆಗ ಗರುಡರಿ ಭಾರಿ ಸಿಟ್ಟು ಬಂತಂತೆ, ನಮ್ಮ ಸ್ವಾಮಿ ಕಿರೀಟನ ಹಾರಿಸಿಬಿಟ್ನಲ್ಲ ಅಂತ ಹೇಳಿ ಹೋಗಿ ಬಲಿಚಕ್ರವರ್ತಿನ ಸೋಲಿಸಿ ಆ ಕಿರೀಟ ತಂದು ಕೃಷ್ಣನ ತಲೆ ಮೇಲೆ ಹಾಕಿದ ಅಂತ ಮುಂದೆ ಬರುತ್ತೆ. ಇದೊಂದು ವಿಶೇಷವಾದ ಭಗವಂತನ ಮಹಿಮೆ. ಅದು ಯಾತಕ್ಕೆ ಹೇಳಿದೆ ಅಂದ್ರೆ, ಆ ರೀತಿ ಟೆಂಪ್ಟ್ ಆಗ್ತಾರೆ. ದೇವರು ನಿದ್ರೆ ಇಲ್ಲ, ನಿದ್ರೆ ಮಾಡದಂತೆ ಮಾಡಿದ. ಭೀಮಸೇನ ಜೀವೋತ್ತಮ ಪ್ರಾಣದೇವರ ನಿದ್ರೆ ಇಲ್ಲ ಅಂತ ಯಾರು ಯೋಚನೆ ಮಾಡಬಾರದು. ಈ ಮಧ್ಯೆ ಪ್ರಾಣ ನಿದ್ರೆ ಇಲ್ಲ ಅಂತ ನಂಬೇಕಂತ ಕೇಳಿದ್ರೆ, ಅವರೇನಾದರೂ ನಾವು ಮಲಗಿದಾಗ ಅವರೂ ಮಲಗಿಬಿಟ್ರೆ ನಾ ಹೇಳೋದೇ ಇಲ್ಲ. ಕೃಷ್ಣಾರ್ಪಣ ಹೋದಾಗ ಲೆಕ್ಕ. ಆಭವನ ತೊಲಗಿ ಹರಿತಾ ತೊಲಗುವ, ರೆಸ್ಟ್ಲೆಸ್ ಅಂದ್ರೆ ವಾಯುದೇವರು ಒಬ್ಬರೇ. ಜೀವನದೊಳಗೆ ಪ್ರತ್ಯಾಶ್ಚರ್ಯಕರ ಅದು. ಒಂದು ಗಾಳಿ ಇಲ್ಲದೆ ಮನುಷ್ಯ ಆಹಾರ ಇಲ್ಲದೆ ಸ್ವಲ್ಪ ದಿವಸ ಬದುಕ್ತಾನೆ, ಬೇಕಾದ್ರೆ ನೀರಿಲ್ಲದ್ರೂ ಸ್ವಲ್ಪ ಬದುಕ್ತಾನೆ, ಗಾಳಿ ಇಲ್ಲದೆ ಎಷ್ಟೊತ್ತು ಬದುಕ್ತಾನೆ? ಕತೆ ಮುದೋಯ್ತಲ್ಲಿ. ಆದ್ರಿಂದ ಉಸಿರು ಅನ್ನೋದು ಬಹಳ ಮುಖ್ಯವಾದ ಮಾತದು. ಪ್ರಾಣದೇವರಿಗೆ ಯಾವುದೂ ಇಲ್ಲ, ಸ್ವೇಚ್ಛೆಯಿಂದ ಮಲಗಿದ್ದಷ್ಟೆ. ಧರ್ಮರಾಜ ನೋಡಿದ, ಇನ್ನು ಕಳಿಸಕ್ಕೆ ಯಾರಿಲ್ಲ, ತಾನೇ ಹೋಗಬೇಕಾಯ್ತು. ತಾನು ಬಂದು ನೋಡ್ತಾನೆ, ನಾಲ್ಕು ಜನ ಮಲಗಿಬಿಟ್ಟಿದ್ದಾರೆ, ನೋಡೋದಕ್ಕೆ ಸತ್ತಂತೆ ಕಾಣ್ತಾ ಇದ್ದಾರೆ. ಮರಿ ಭಾರಿ ವ್ಯಥೆಯಾಯ್ತು, ಪಾಪ ಏನಿದು ಹೀಗಾಯ್ತಲ್ಲ ಅಂತ ತದ್ಕೊಂಡ್ರಂತೆ. ಆಗೊಂದು ಪ್ರಸಂಗ ನಡೆದಿತ್ತಂತೆ ಮೊದಲಿಗೆ. ಧರ್ಮರಾಜ ತುಂಬಾ ಆಯಾಸಾದ ಮಾತನ್ನಂತೆ, ಏನು ಪರಿಸ್ಥಿತಿ ಬಂತಲ್ಲ ಇವತ್ತಿನ ದಿವಸ, ಎಷ್ಟು ಆಯಾಸ ಆಯ್ತು, ಜಿಂಕೆ ಬೇರೆ ಸಿಗ್ತಾ ಇಲ್ಲ ಅಂದ್ರೆ ಭೀಮಸೇನೆ ಹೇಳಿದನಂತೆ. ಅಣ್ಣ ಅದಕ್ಕೆ ಹೇಳಿದೆ, ಅವತ್ತೇ ಕಥೆ ಮುಗಿಸ್ತೇನೆ ಅಂದ್ರೆ ನೀನು ಕೇಳಲಿಲ್ಲ ದುರ್ಯೋಧನಂದು. ಅವ್ರು ಕೊಂದಾಕಿದ್ರೆ ಎಲ್ಲ ಬರ್ತಾ ಇದ್ದಿಲ್ಲ ಅಂತ, ವನವಾಸಕ್ಕೆ ಬರೋ ಪ್ರಸಂಗ ಬರೆದು ಏನು ಬರ್ತಾ ಇದ್ದಿಲ್ಲ ಅಂತ ಭೀಮಸೇನೆ ಅಲ್ಲಿ ವಾಪಸ್ ಹೋದ್ರಂತೆ. ನಮ್ಮ ಜನ ಇರ್ತಾರೆ, ಅವತ್ತ ನನ್ನ ಮಾತು ಕೇಳಿದ್ರೆ ಈಗ ಆಗ್ತಾ ಇದ್ದಿಲ್ಲ ಅಂತ ಹೇಳ್ತಾರಲ್ಲ, ಅದೊಂದು ಪದ್ಧತಿ ಅದು. ಆದ್ರೆ ಭೀಮಸೇನೆ ಹೇಳಿದ ಮಾತು ಸತ್ಯವಾದ ಸಂಗತಿನೇ ಅದು. ಅರ್ಜುನ ಹೇಳಿರ್ತಾನೆ, ನಾನು ಅವತ್ತು ಕರ್ಣಾದಿಗಳನ್ನು ಕೊಲ್ಲಿಲ್ವಲ್ಲ, ಅದಕ್ಕೆ ಇವತ್ತು ಇದೆಲ್ಲ ಆಗ್ತಾ ಇದೆ ಅಂತಂದನಂತೆ. ಇವತ್ತು ಅವ್ರು ಹೇಳಿದ್ದೆ ಒಳ್ಳೆಯದೇನೋ, ಏನೇನೋ ಆಗೋಯ್ತಲ್ಲ, ಇಂಥವ್ರನ್ನ ಕಳ್ಕೊಂಡ್ಬಿಟ್ಟೆ ನಾನೀಗ, ಏನು ಮಾಡೋದು, ತುಂಬ ಬಾಯಾರಿಕೆ ಆಗ್ತಾ ಇದೆ, ಏನೋ ಆಗಿರಬೇಕು ಅಂತ ಯೋಚನೆ ಮಾಡ್ತಾನೆ. ಕಾಣೋದಿಲ್ಲ, ಗೊತ್ತಾಗೋದಿಲ್ಲ. ಆಯಿತು, ಇದು ನೋಡಿ, ದೇವತೆಗಳಿಗೆ ಗೊತ್ತಾಗೋದಿಲ್ಲ ಅಂದ್ರೆ ಅವರಿಗಿಂತ ದೊಡ್ಡ ಫೋರ್ಸ್ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ಆಯ್ತು, ನೀರು ಕುಡಿದ್ರೆ ಮಾಡ್ತು, ನೀರೊಳಗೆ ಇಡಂದಂತೆ, ನೀರು ಕುಡಿಲಿಕ್ಕೆ ಅಂತ ಕೈ ಹಾಕ್ತಾನೆ. ತಕ್ಷಣ ಧ್ವನಿ ಕೇಳಿಸುತ್ತೆ, ಧರ್ಮರಾಜ ಇವರಂತೆ ನೀನಾಗಬೇಡ, ಪ್ರಶ್ನೆಗೆ ಉತ್ತರಗಳನ್ನು ಕೊಡು, ನೀನು ಬೇಕಾದಷ್ಟು ನೀರು ಕುಡಿ ತಗೊಂಡು ಹೋಗು, ಇಲ್ಲ ಹೋದ್ರೆ ನಾನು ಬಿಡೋದಿಲ್ಲ ಅಂತ ಹೇಳಿದ ತಕ್ಷಣ ಆಗ ಧರ್ಮರಾಜ ಮಾತಾಡ್ತಾನೆ. ಏನಿದೆಲ್ಲ ನೀನು ಮಲಿಸಿದ್ದ? ಹೌದು, ನಾನೇ ಮಲಿಸಿದ್ದು. ನೀನು ಯಾರು ಅಂದರೆ, ನಾನೊಬ್ಬ ಬಕ ಅಂತ ಹೇಳಿ, ನಾನೊಬ್ಬ ಬಕ ಬಕ ಪಕ್ಷಿ, ನಾನು ನನ್ನ ಸರೋವರ ಇದು ಅಂತ ಹೇಳಿದ ತಕ್ಷಣ ಧರ್ಮರಾಜ್ ಹೇಳಿದನಂತೆ, ಇದನ್ನು ನಾನು ನಂಬೋದಿಲ್ಲ ಅಂತ ಹೇಳಿದ್ದಾನೆ. ನನ್ನ ತಮ್ಮಂದಿರು ಎಂಥವ್ರು ಗೊತ್ತಾ, ಅವರು ದೇವತೆಗಳು ಬಂದರೂ ಗೆಲ್ಲತಕ್ಕಂಥ ಸಾಮರ್ಥ್ಯ ಇದೆ. ನೀನು ಅವರನ್ನು ಮಲಿಸಿದ್ದೆ ಅಂದಮೇಲೆ ನೀನು ಬಕಪಕ್ಷಿ ಅಲ್ಲ, ನೀನು ಯಾರು ದೊಡ್ಡ ದೇವತೆ ಇರಬೇಕು, ನೀನು ಯಾರು ಹೇಳು ಅಂತ ಕೇಳಿದೆ ನಾನು. ತಕ್ಷಣ ಆಗ ಆ ಬಕಪಕ್ಷಿಯ ರೂಪ ಬಿಟ್ಟು ಯಕ್ಷನ ರೂಪವನ್ನು ತಾಡುತ್ತಾನೆ. ಯಕ್ಷನ ರೂಪ ಮರದ ಮೇಲೆ ಮೇಲ್ಭಾಗ ಮಾತ್ರ ಕಾಣುತ್ತೆ, ಕೆಳಭಾಗ ಕಾಣೋದಿಲ್ಲ. ಅದು ಯಕ್ಷರ ವೈಶಿಷ್ಟ್ಯ. ಅದು ಒಂದು ಮರದ ಮೇಲೆ ಅರ್ಧ ಕಾಣಿಸ್ಕೊತಾನೆ. ಧರ್ಮರಾಜ, ನನ್ನ ಸರೋವರ ಬಕರೂಪದಲ್ಲಿ ಇಷ್ಟೆಲ್ಲ ಕೆಲಸವನ್ನು ಮಾಡಿದೆ, ಈಗ ನಾನು ಪ್ರಶ್ನೆಗಳನ್ನು ಕೇಳುತ್ತೇನೆ, ಉತ್ತರ ಕೊಟ್ಟರೆ ಭಾರಿ ಅನುಗ್ರಹ ಮಾಡುತ್ತೇನೆ, ಇಲ್ಲದ ಹೋದರೆ ನಾನು ಸುಮ್ಮನೆ ಇರೋದಿಲ್ಲ, ಹಾಗೆ ಮಾತ್ರ ನೀರು ಕುಡಿಬೇಡ ಅಂತ ಹೇಳಿದೆ ನಾನು. ಆಗ ಧರ್ಮರಾಜ ಹೇಳ್ತೇನೆ, ನನಗೆ ತುಂಬ ಆಯಾಸವಾಗಿದೆ, ಆದರೆ ನೀನು ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದರೆ ಕೊಡ್ತೇನೆ, ಕೇಳು ಅಂತ ಹೇಳಿದ್ದೆ. ಧರ್ಮರಾಜನ ವಿಚಿತ್ರವಾದ ಗುಣ ಇದು. ಅದು ಉಳಿದ ನಾಲ್ಕು ಜನ ಆ ರೀತಿ ನಡ್ಕೋತಾರೆ. ಅತ್ಯುತ್ತಮ ಧರ್ಮ ಅವರು ಮಾಡಿದ್ದು. ಧರ್ಮರಾಜನದು ದಯಾಪರ ಆತ, ಯಾರು ಏನಾರು ಕೇಳ್ತಾರೆ ಅಂದ್ರೆ ಏನಾರು ಮಾಡೋಣ ಅಂತಕ್ಕಂಥ ಪ್ರವೃತ್ತಿ ಆತನು. ಯಮದೇವರ ಬಗ್ಗೆ ನಾವು ಭಾರಿ ತಪ್ಪು ತಿಳ್ಕೊಂಡಿರ್ತೇವೆ, ಭಾರಿ ಸಿಟ್ಟಿನವರು ಅಂತ ಹೇಳಿಬಿಟ್ಟು ಧರ್ಮರಾಜನ ಪಾತ್ರ ಕೇಳಿಬಿಟ್ರೆ ಏ ಭಾರಿ ಬೈಲ್ಡ್ ಅಂತ ತಿಳ್ಕೊಂಡ್ಬಿಡ್ತೇವೆ. ಆ ಥರ ಆಕ್ಚುಲಿ ಆಪೋಸಿಟ್ ಕ್ಯಾರೆಕ್ಟರ್ ಕಂಡ ಕಾಣ್ತಾ ಇದೆ. ಯಮದೇವರು ಭಾರಿ ಕ್ರೂರಿಗಳು ಅಂತಾನೆ ಪ್ರಸಿದ್ಧ ನೋಡೋದಕ್ಕೆ. ಕ್ರೂರಿಗಳಲ್ಲ ಅವರು, ನಿಷ್ಠುರರು. ಸ್ಟ್ರಿಕ್ಟ್ ಬೇರೆ, ವಿಕೆಟ್ ಬೇರೆ. ಸ್ಟ್ರಿಕ್ಟ್ ಅಂದ್ರೆ ರೂಲ್ಸ್ ಅನ್ನು ಸರಿಯಾಗಿ ಎನ್ಫೋರ್ಸ್ ಮಾಡತಕ್ಕಂಥವ್ರು. ಅದಕ್ಕೆ ಸಮವರ್ತಿ ಅಂತ ಅವ್ರ ಹೆಸರು. ದುಷ್ಟರಂತೂ ಅಲ್ವೇ ಅಲ್ಲ, ಅವರು ದೇವತೆಗಳವರು. ಆದರೆ ತುಂಬಾ ಕರುಣಾಳುಗಳು ಅಂತ ನಮಗೆ ಅರ್ಥ ಆಗಬೇಕಾದ್ರೆ ಧರ್ಮರಾಜನ ಕಥೆ ಕೇಳಬೇಕು. ಯಾರಿಗೇನಾದ್ರು ನೋವಾಗುತ್ತೆ ಅಂದ್ರೆ ಕಷ್ಟ ಪರಿಹಾರ ಮಾಡ್ತಕ್ಕಂಥ ಸ್ವಭಾವ ಪಾಪ. ಆಯ್ತು, ನನ್ನಿಂದ ಪ್ರಸ್ತುತ ಉತ್ತರ ಸಿಗೋದಾದ್ರೆ ಹೇಳ್ತೇನೆ, ನನಗೆ ಗೊತ್ತಿದ್ದಷ್ಟು ಹೇಳ್ತೇನೆ ಕೇಳು ಅಂತ ಹೇಳಿದ್ದೇನೆ. ಆಗ ಪ್ರಶ್ನೆ ಕೇಳೋದು ಪ್ರಾರಂಭ ಮಾಡುತ್ತಾನೆ. ವನಪರ್ವದ ಕೊನೆಯ ಘಟ್ಟ ಪ್ರಶ್ನೆ ಕೇಳ್ತಾ ಹೋಗ್ತಾನೆ. ಕಿಂಸ್ವಿತ್ ಆದಿತ್ಯ ಮುನ್ನಯತಿ, ಮೊದಲನೇ ಪ್ರಶ್ನೆ. ಸೂರ್ಯ ಹುಟ್ಟೋದು ಯಾರಿಂದ ಅಂತ ಕೇಳುತ್ತಾನೆ. ಸೂರ್ಯ ಹುಟ್ಟೋದು ಯಾರಿಂದ? ನಮ್ಮ ಜನ ಸೂರ್ಯ ಹುಟ್ಟೋದಲ್ಲಿ ಹೇಳೋದಕ್ಕೆ ಹೇಳೋತಿ ಹುಟ್ಟುಬಿಟ್ಟಿರ್ತಾನೆ. ಅದರಿಂದ ಯಾರು ಹುಟ್ಟಿದ್ರು? ಸೂರ್ಯ ಹುಟ್ಟಿದ್ರೆ ಮುಳುಗ್ತಾನೆ, ಅದೇ ಗೊತ್ತಿಲ್ಲ ಪುಣ್ಯಾತ್ಮನಿಗೆ. ಸೂರ್ಯ ಹುಟ್ಟೋದು ಯಾರಿಂದ? ತಕ್ಷ್ಟ ಹೇಳ್ತಾನೆ, ಬ್ರಹ್ಮವಾ ಆದಿತ್ಯ ಮುನ್ನಯತಿ, ದೇವರಿಂದ ಸೂರ್ಯ ಹುಟ್ಟುತ್ತಾನೆ. ಭೀಷ ಅಸ್ಮಾತ್ ಉದಯಿತಿ ಸೂರ್ಯ, ಉಪನಿಷತ್ತಿನ ಮಾತದು. ಸೂರ್ಯ ತರಿಸ್ತಾನೆ ಹುಟ್ಟೋದಿಲ್ಲ, ದೇವರ ಅನುಗ್ರಹದಿಂದ ಮಾತ್ರ ಸಾಧ್ಯ. ಗಡಿಯಾರ ತರಿಸ್ತಾನೆ ನಡೆಯುತ್ತಾ ವ್ಯವಸ್ಥೆ ಇದೆ. ಅದಕ್ಕೊಂದು ನೋಡಿದ್ರೆ ಅದೇ ಕನ್ನಡ ಕಾಣಿಸುತ್ತೆ. ಆ ರೀತಿ ಅಜ್ಜೆ ಅರೇಂಜ್ಮೆಂಟ್ ಮಾಡಿದ್ದಾರೆ, ಆ ರೀತಿ ವ್ಯವಸ್ಥೆ ಇದ್ದ ನಡೆಯಲಿಕ್ಕೆ ಆಗ್ತಿರಲಿಲ್ಲ. ಆದ್ದರಿಂದ ಸೂರ್ಯನ ಹುಟ್ಟಿಸೋದು ಸಾಕ್ಷಾತ್ ನಾರಾಯಣ ಭಗವಂತ ಅಂತ ಹೇಳಿದ್ದಾನೆ. ಕೇನಚಿತ್ ಬ್ರಾಹ್ಮಣೋ ಭವತಿ ಅಂತ ಕೇಳುತ್ತಾನೆ. ಬ್ರಾಹ್ಮಣ ಆಗೋದು ಅಂದರೆ ಏನು? ಬ್ರಾಹ್ಮಣನ ವಿಶೇಷವಾದ ವೈಶಿಷ್ಟ್ಯ ಏನು? ಏನು ಮಾಡಿದರೆ ಬ್ರಾಹ್ಮಣನಾಗಲಿಕ್ಕೆ ಸಾಧ್ಯ ಅಂತ ಕೇಳಿದ್ದಾನೆ. ಏನು ಮಾಡಿದರೆ ಬ್ರಾಹ್ಮಣನಾಗಲಿಕ್ಕೆ ಸಾಧ್ಯ? ನಮ್ಮ ಪ್ರಕಾರ ಜನಿವಾರ ಹಾಕಿಕೊಂಡ್ರೆ ಬ್ರಾಹ್ಮಣ ತಿಳ್ಕೊಂಡ್ಬಿಡುತ್ತಾನೆ ಅಲ್ಲ ಅಂತ ಹೇಳುತ್ತಾರೆ. ಅದು ವೇಷ, ಅದು ಬ್ರಾಹ್ಮಣನ ವೇಷ. ಅದು ಪೊಲೀಸ್ ಇನ್ಸ್ಪೆಕ್ಟರ್ ಏನ್ ಮಾಡಬೇಕು ಅಂತ ಕೇಳಿದ್ರೆ, ಯೂನಿಫಾರ್ಮ್ ಹಾಕೋರು ಅಂಗಡಿ ಯೂನಿಫಾರ್ಮ್ ಹಾಕೊಂಡ್ರೆ ಪೊಲೀಸ್ ಆಗಿಬಿಡ್ತಾನ? ಫ್ಯಾನ್ಸಿ ಡ್ರೆಸ್ ಆಗ್ತದೆ, ಪೊಲೀಸ್ ಆಗೋದಿಲ್ಲ ಅವನು, ಫ್ಯಾನ್ಸಿ ಡ್ರೆಸ್ ಆಗ್ತದೆ ಅಷ್ಟೇ. ಅದಕ್ಕೆ ಕ್ವಾಲಿಫಿಕೇಶನ್ ಬೇಕು, ಅಪಾಯಿಂಟ್ಮೆಂಟ್ ಆಗಬೇಕು ಅದಕ್ಕೆ. ಸೊ ಬ್ರಾಹ್ಮಣ ಆಗ್ಲಿಕ್ಕೆ ಏನ್ ಮಾಡಬೇಕು ಅಂದ್ರೆ, ಶ್ರುತೇರ ಬ್ರಾಹ್ಮಣೋ ಭವತಿ ಶ್ರೋತ್ರಿಯೋ ಭವತಿ, ಶಾಸ್ತ್ರ ಓದಬೇಕು, ಬ್ರಾಹ್ಮಣನಾಗಬೇಕು. ಅದಕ್ಕೆ ಪುರಂದರದಾಸರು ವೇದವನೋದದ ವಿಪ್ರತಾನೇಕೆ ಅಂತ ಹೇಳಿದ್ದಾರೆ. ಇಲ್ಲಿಯೇ ಮಾತದು, ಎಷ್ಟೇ ಅವನಿಗೆ ಅಲಂಕಾರ ವೇಷಭೂಷಣ ಇದ್ರೂ ಕೂಡ ಅವನು ವೇದ ಪರಿಜ್ಞಾನ ಇಲ್ಲ, ಬ್ರಹ್ಮಜ್ಞಾನ ಇಲ್ಲ ಅಂದ್ರೆ ಅವನು ಬ್ರಾಹ್ಮಣನಲ್ಲ. ಒಂದೊಂದು ಪ್ರಶ್ನೆಗಳು ಬಹಳ ಅಪೂರ್ವವಾದ ಪ್ರಶ್ನೆಗಳು. ಹಾಗೆ ಕೇಳುತ್ತಾರೆ, ಯಾವನು ಕೇನವಾ ಬುದ್ಧಿವಾನ್ ಭವತಿ ಅಂತ ಕೇಳುತ್ತಾರೆ. ಏನು ಮಾಡಿದ್ರೆ ಬುದ್ಧಿವಂತನಾಗ್ತಾನೆ ಅಂತ ಪ್ರಶ್ನೆ ಇದೆ. ಏನು ಮಾಡಿದ್ರೆ ಬುದ್ಧಿವಂತನಾಗ್ತಾನೆ? ಇವತ್ತು ಬುದ್ಧಿವಂತ ಅಂದ್ರೆ ಅರ್ಥನೇ ಬೇರೆ. ಮೋಸಗಾರ ಭಾರಿ ಬುದ್ಧಿವಂತ, ಮೋಸಗಾರನ ಬುದ್ಧಿವಂತ ಅಂತ ಕರೆದು ಬಿಡ್ತಾರೆ. ಮೋಸ ಕನ್ನಿಂಗ್ ಬೇರೆ, ಕ್ಲವರ್ ಬೇರೆ, ಇಂಟೆಲಿಜೆಂಟ್ ಬೇರೆ. ಇವತ್ತು ಏನ್ ಮಾಡಿ ಬುದ್ಧಿವಂತನಾಗ್ತಾನೆ ಅಂದ್ರೆ, ಬುದ್ಧಿಮಾನ ವೃದ್ಧ ಸೇವಯ, ದೊಡ್ಡವರನ್ನು ಸೇವಿಸಿದ ಸೇವೆ ಮಾಡಿದರೆ ಬುದ್ಧಿವಂತನಾಗ್ತಾನೆ. ಎಷ್ಟು ಒಳ್ಳೆಯ ಮಾತು ಭಗವಂತ ಹೇಳಿದ ಮಾತದು. ಯಮದೇವರು ಹೇಳುತ್ತಾರೆ ಕಠೋಪನಿಷತ್ತಿನೊಳಗೆ, ಉತ್ತಿಷ್ಠತ ಜಾಗ್ರತ ಪ್ರಾಪ್ತ ವರಾನ್ನಿಬೋಧತ, ದೊಡ್ಡವರನ್ನು ಸೇವಿಸಿರಿ ಜ್ಞಾನ ಬರುತ್ತೆ ಅಂತ ಅರ್ಥ. ಬುದ್ಧಿವಂತನಾಗ್ತಾನೆ. ಉಪದೇಶಂತಿತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ, ಒಳ್ಳೆ ಮಾತದು. ಅದು ಮನೆಯೊಳಗೆ ಸ್ನೇಹಿತ ಯಾರು ಅಂತ ಕೇಳುತ್ತಾರೆ. ಮನೆಯೊಳಗೆ ಸ್ನೇಹಿತ ಯಾರು? ಹುಡುಕ್ತಾ ಇರ್ತೇವೆ, ಎಂತ ಉತ್ತರ ಕೊಡ್ತಾನೆ? ಹೆಂಡತಿ ಮನೆಯಲ್ಲಿ ಸ್ನೇಹಿತ ಅಂತ ಹೇಳಿದರೆ ಅದಕ್ಕೆ ಆಪ್ತಳು. ಹೆಂಡತಿ ಅಂದ್ರೆ ಅದೆಲ್ಲ ಅತ್ಯಂತ ಆಪ್ತಳಾದ್ದರಿಂದ ಹೆಂಡತಿ ಮನೆಯಲ್ಲಿ ಸ್ನೇಹಿತಳು. ಕಿಂವ ಮರಿಷ್ಯತೋ ಮಿತ್ರಂ, ಮುಂದಿನ ಪ್ರಶ್ನೆ. ಕಿಂವ ಮರಿಷ್ಯತೋ ಮಿತ್ರಂ, ಸಾಯುವವನಿಗೆ ಜೊತೆಗಾರ ಯಾರು ಅಂತ ಪ್ರಶ್ನೆ. ಸಾಯುವವನಿಗೆ ಜೊತೆಗಾರ ಯಾರು? ಬದುಕಿರೋರು ಯಾರು ಜೊತೆ ಬರೋದಿಲ್ಲ ಅಂತ ಗೊತ್ತಾಗಿದೆ. ಯಾರೂ ಸಂಗಡ ಬಾಹೋರಿಲ್ಲ ಅಂದಮೇಲೆ ಯಾರು ನಾವು ತಿಳ್ಕೊಂಡ್ರೆ ಯಾರು ಬರೋದೇ ಇಲ್ಲ. ಸಾಯುವವನಿಗೆ ಸ್ನೇಹಿತ ಯಾರು ಅಂತ ಕೇಳಿದರೆ, ದಾನಂ ಮರಿಷ್ಯತೋ ಮಿತ್ರಂ, ದೇನ್ ದಾನ ಮಾಡಿರ್ತಾನಲ್ಲ ಅದು ಜೊತೆಗೆ ಬರುತ್ತೆ ಹೊತ್ತು ಇದು ಯಾವುದೋ ಜೊತೆಗೆ ಬರೋದಿಲ್ಲ. ಆದ್ದರಿಂದ ಅಂತ್ಯಕಾಲಕ್ಕೂ ದಾನಕ್ಕೂ ತುಂಬ ಸಂಬಂಧ ಉಂಟು. ಅಂತ್ಯಕಾಲದಲ್ಲಿ ತುಂಬ ದಾನ ಮಾಡಬೇಕು ಅಂತ ಶಾಸ್ತ್ರ. ಎಲ್ಲ ಜೊತೆ ಬರುತ್ತಾದ್ರಿಂದ ಇಲ್ಲದವರು ಯಾವುದೂ ಜೊತೆಗೆ ಬರೋದಿಲ್ಲ. ಆದರೆ ಇವನು ಜೀವನದಲ್ಲಿ ಮಾಡಿಕೊಂಡಿದ್ರೆ ಭಾರಿ ಸಂತೋಷ. ಆ ಕಾಲದಲ್ಲಿ 16 ದಾನ ಮಾಡಬೇಕು ಅಂತ, ಷೋಡಶ ದಾನಗಳನ್ನು ಮಾಡಬೇಕು. ಆಗ ಅವನು 16 ದಾಟಬೇಕಲ್ಲ, ಅವನು ಯಮಪಟ್ಟಣ ಸೇರಬೇಕು. 16 ಯಮದೇವರ ಪಟ್ಟಣ ದಾಟ್ತಾ ಹೋಗಬೇಕು ಮಧ್ಯೆ. 16 ದಾನ ಮಾಡಿ 16 ದಾಟ್ತಾನೆ ಅಂತ ಅರ್ಥ. ಅದರಲ್ಲಿ ಗೋದಾನ, ಭೂದಾನ, ಕನ್ಯಾದಾನ ಆದಿ 16 ದಾನಗಳು ಸೇರಿಕೊಂಡಿದೆ. ಆದ್ದರಿಂದ ಅದನ್ನು ಮಾಡದೇ ಇದ್ದವನೇ ಮಾತ್ರ ಯಮಲೋಕದ ದಾರಿ ಅತ್ಯಂತ ಭಯಂಕರ, ಯೋಚನೆ ಮಾಡಲಿಕ್ಕೆ ಸಾಧ್ಯವಿರಷ್ಟು ಭಯಂಕರ ಅಂತ ತಿಳಿಸಿದಾಗ ಭಾರಿ ಸಂತೋಷವಾಯಿತು. ಆಮೇಲೆ ಯಾತ್ರೆ ಮಾಡ್ತಾನಲ್ಲ, ಸಂಚಾರ ಮಾಡ್ತಾನಲ್ಲ, ಅವನಿಗೆ ಮಿತ್ರ ಯಾರು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾನೆ, ಅದಕ್ಕೆ ಮಿತ್ರ ಅಂದರೆ ಬುತ್ತಿ ಅಂತ ಹೇಳ್ತಾನೆ. ಬುತ್ತಿ ಪಾಥೇಯ ಅಂತ ಹೇಳ್ತಾರೆ, ಅದು ಪಾಥೇಯ. ಅದಿದ್ರೆ ಪ್ರಯಾಣ ಸುಖಕರ ಅಂತ ಅರ್ಥ. ಬುತ್ತಿ ಹಿಂದಿನ ಕಾಲ ಬುತ್ತಿ ಹೋಗೋದು ಅಂತ ಪದ್ಧತಿ ಅದು. ಇವತ್ತು ಹೋಟೆಲ್ ಬಂದರೆ ಬುತ್ತಿ ಕಾನ್ಸೆಪ್ಟೇ ಹೋಗಿಬಿಡುತ್ತೆ, ಎಲ್ಲಿ ಬೇಕಾದ್ರೆ ತಿಂತಾನೆ ಅಂತ ಆಯ್ತಲ್ಲ, ಹೊರಟೋಯ್ತದ. ಜೊತೆಗೆ ತಾನು ಮಾಡಿದ್ದೇ ಹೋಯ್ತಾನಲ್ಲ, ಅದು ಭಾರಿ ವಿಶೇಷ. ಮನೆಯಿಂದ ಹೋಗೋ ಪದಾರ್ಥ ಅದು ಬುತ್ತಿ. ಅದು ಹೆಚ್ಚು ಮೈಲಿಗೆ ದೋಷ ಇಲ್ಲ, ಅದಕ್ಕೆ ತುಂಬ ಜನ ತಪ್ಪು ತಿಳ್ಕೊಂಡ್ಬಿಟ್ಟಿರ್ತಾರೆ. ಕಂಡದ್ದೆಲ್ಲ ತಿನ್ನೋದಕ್ಕಿಂತ ತಾನು ಮನೆಯಲ್ಲಿ ಮಾಡಿದ್ದನ್ನು ಹೋಗೋದು ಶ್ರೇಷ್ಠ. ಅಸ್ಪಾ ಸ್ವಲ್ಪ ಮೈಲಿಗೆ ಆದರೂ ಕೂಡ ಹೊರಗಿನ ಮೈಲಿಗೆ, ಒಳಗಿನ ಮೈಲಿಗೆ ಅಲ್ಲ. ಬೇರೆ ಪದಾರ್ಥ ಆದರೆ ಒಳಗಿಂದ ಮೈಲಿಗೆ ಆಗಿಬಿಟ್ಟಿರ್ತ. ಆದ್ದರಿಂದ ತನ್ನ ಮನೆ ಪದಾರ್ಥ ಭಾರಿ ಒಡೆಯೋದು ಒಳ್ಳೆಯದೇನೆ. ಇವತ್ತಿಗೂ ಕೂಡ ಯಾತ್ರೆ ಅಂದರೆ ಬುತ್ತಿನೇ. ಭಾಗವತ ತೀರ್ಥ ಪ್ರಬಂಧ ಯಾರು ಒಯ್ಯೋದಿಲ್ಲ, ಚಕ್ಲಿ ಕೊಡಬೇಡಿ ಉಂಡೆಗಳನ್ನೇ ಒಯ್ಯೋದೇ ಹೊರತು ಬೇರೆ ಇರೋದಿಲ್ಲ. ಅದೇ ಮಿತ್ರ ಅಂತ ತಿಳ್ಕೊಂಡ್ಬಿಡುತ್ತೆ. ಅದು ಸೆಕೆಂಡರಿ ಅರ್ಥದೊಳಗೆ ಅವ್ರು ನಿಜವಾದ ಮಿತ್ರ ಅಂತ ಹೇಳಿದರೆ ಪಾಥೇಯ. ಯಾತಕ್ಕೆ ದೇವರು ನೈವೇದ್ಯ ಮಾಡಿದ ಪದಾರ್ಥ ಜೊತೆಗೆ ಹೋಯ್ತಾನಲ್ಲ, ಅದಕ್ಕಿಂತ ಇನ್ನೇನು ಬೇಕು ಅವನಿಗೆ ಪಾಪ. ಆ ಅರ್ಥದಲ್ಲಿ ಅದು ಗ್ರಾಹ್ಯ ಅಂತ ಹೇಳಿದ್ದಾರೆ. ಇನ್ನೊಂದು ಪ್ರಶ್ನೆ ಕೇಳುತ್ತಾನೆ, ಕಿಂವಾ ಗುರುತರಂ ಭೂಮೇಹಿ, ಭೂಮಿಗಿಂತ ಭಾರ ಯಾವುದು, ಭೂಮಿಗಿಂತ ಭಾರ ಯಾವುದು. ಕಷ್ಟ ಉತ್ತರ ಕೊಡ್ತಾರೆ, ಅದು ಯಾವ ಸೈನ್ಸ್ಗೆ ನ್ಯೂಟನ್ ಬಾಯಿಲಾರಿ ಹೆಲ್ಪ್ ಮಾಡೋದಿಲ್ಲ ಇದಕ್ಕೆಲ್ಲ ಕೂಡ. ಧರ್ಮನಾಥ್ ಹೇಳುತ್ತಾರೆ, ತಾಯಿ ಭೂಮಿಗಿಂತ ಭಾರ ಅಂತ ಹೇಳುತ್ತಾರೆ. ತಾಯಿ ಭೂಮಿಗಿಂತ ಭಾರ, ಎಷ್ಟು ಅರ್ಥವತ್ತಾದ ಮಾತು. ನಮ್ಮ ಜನಕ್ಕೆ ಬೇರೆ ಅರ್ಥನೇ ಆಗಿಬಿಡ್ತದೆ. ತಾಯಿ ಭೂಮಿಗಿಂತ ಭಾರ ಆದ್ದರಿಂದ ಮನೆಯಿಂದ ಹೊರಗೆ ಹಾಕಿಬಿಟ್ರೆ ಆರಾಮಾಗಿರ್ತಾನೆ ಅಂತ. ಭೂಮಿಗಿಂತ ಭಾರ ತಾನೆ, ತಂದೆ ತಾಯಿನ ಸಾಕೋದಂದ್ರೆ ಭಾರಿ ಭಾರ ಇವನೇ ಪಾಪ. ಆ ಅರ್ಥದಲ್ಲಿ ಅಲ್ಲ, ಅಷ್ಟು ಬೆಲೆ ಇದೆ ಅಂತ ತೂಕ. ಇಡೀ ಭೂಮಿಗಿಂತ ತಾಯಿ ಭಾರ, ತಾಯಿಗೊಂದು ನಮಸ್ಕಾರ ಮಾಡಿದ್ರೆ ಭೂಮಿಯನ್ನೇ ಪ್ರದರ್ಶನೆ ಮಾಡಿದಷ್ಟು ಪುಣ್ಯ ಬರ್ತದೆ ಎಂಬುದು ಪುರಾಣಗಳ ಕಥೆ. ಆದ್ದರಿಂದ ತಾಯಿ ಭೂಮಿಗಿಂತ ಭಾರ. ಪಾಂಡವರು ಹಾಗೆ ನಡ್ಕೊಂಬಂದಿದ್ದಾರೆ, ಕುಂತಿನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಪಾಂಡವರು ಅಂದರೆ ಊಹೆ ಮಾಡಿ. ಯಾವ ಕೂಡ ಜಗತ್ತಿನೊಳಗೆ ತಾಯಿ ದಾರಿತು ನೋಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಶ್ರದ್ಧಾಭಕ್ತಿಯಿಂದ. ಎಲ್ಲಿ ಕುಂತಿ ಎಲ್ಲಿ ಭೀಮಸೇನ, ಭಾರಿ ದೊಡ್ಡವರು ಭೀಮಸೇನ. ಆದರೆ ಕುಂತಿಗೆ ಕೊಟ್ಟ ಗೌರವ ಮಾತ್ರ ಭಾರಿ ದೊಡ್ಡದಾದ್ರಿಂದ ಮಾತಾ ಗುರುತರಂ ಭೂಮೇಹೇ ಅಂತ ಉತ್ತರ ಬಂತು. ಮುಂದಿನ ಪ್ರಶ್ನೆ ಈಗ ಆಕಾಶಕ್ಕಿಂತ ದೊಡ್ಡದಾವುದು, ಆಕಾಶಕ್ಕಿಂತ ದೊಡ್ಡದು ಯಾವುದು ಅಂತ ಪ್ರಶ್ನೆ. ಅದು ಭಾರ ಯಾವುದು ಒಂದು ಬೇರೆ, ದೊಡ್ಡದು ಯಾವುದು ಅಂತ ಪ್ರಶ್ನೆ ಬೇರೆ. ಸ್ಪಷ್ಟ ಉತ್ತರ ಕೊಡ್ತಾರೆ, ತಂದೆ ಅಂತ ಹೇಳಿದ್ದಾನೆ. ತಂದೆ ಆಕಾಶಕ್ಕಿಂತ ದೊಡ್ಡವನು, ತಾಯಿ ಭೂಮಿಗಿಂತ ಭಾರವಾದವಳು. ದ್ಯಾವಾ ಪೃಥಿವಿ ಅಂದ್ರೆ ಅದೇನು, ದ್ಯಾವಾ ಪೃಥಿವಿ ಅಂದ್ರೆ ವಿಶ್ವಸ್ಯ ಮಾತರವು ಅಂತ ಕರೀತಾರೆ. ಜಗತ್ತಿಗೆ ಭೂಮಿ ತಾಯಿ ಆದರೆ ತಂದೆ ಆಕಾಶ ಇದ್ದಾಗೆ. ನಾವು ಬದುಕಿರೋದು ಭೂಮಿಯ ಮೇಲೆ, ಆಕಾಶದೊಳಗೆ ನಾವು ಜೀವಿಸ್ತಿದ್ದೇವೆ. ಆದ್ದರಿಂದ ಅರ್ಥದಲ್ಲೂ ಸರಿನೇ ಅದು ಬಂತು. ಮತ್ತೆ ಮುಂದುವರೆಸ್ತಾ ಹೋಗ್ತಾನೆ, ಕಿಮ್ಮ ಶ್ರಾದ್ದದ ಕಾಲ ಯಾವುದು ಅಂತ ಕೇಳಿದ್ದ. ಶ್ರಾದ್ದ ಮಾಡಲಿಕ್ಕೆ ಒಳ್ಳೆಯ ಕಾಲ ಯಾವುದು ಅಂತ ಮುಂದಿನ ಪ್ರಶ್ನೆ. ತುಂಬ ಜನಕ್ಕೆ ತಿಥಿ ಪಕ್ಷ ಬಂದ ಮಾಡಬೇಕೆಂಬ ಜ್ಞಾನನೇ ಇರೋದಿಲ್ಲ ಫಸ್ಟ್ ಆಫ್ ಆಲ್. ಅದನ್ನು ಮಾಡಲೇಬೇಕು. ಜೊತೆಗೆ ಇನ್ನೊಂದು ವಿಶೇಷವಾದ ಕಾಲ ಇದೆ. ಯಾವ ಕಾಲ ಅಂದರೆ, ಯೋಗ್ಯರಾದ ಜ್ಞಾನಿಗಳು ಸಿಕ್ಕರೆ ಆಗ ತಂದೆ ತಾಯಿಗಳ ಶ್ರಾದ್ದಕ್ಕೆ ಒಳ್ಳೆಯ ಕಾಲ ಅಂತ ಕರೀತಾರೆ. ಶ್ರಾದ್ದ ದಿವಸ ಮಾಡೋದನ್ನು ಮಾಡಿಬಿಡಬೇಕು, ಜೊತೆಗೆ ಉತ್ತಮ ಅವಕಾಶ ಸಿಕ್ಕ. ಅದಕ್ಕೆ ತೀರ್ಥ ಶ್ರಾದ್ದ ಅಂತ ಬಂದಿತ್ತು. ತೀರ್ಥಯಾತ್ರೆಗೆ ಅಂತ ಹೋಗ್ತಾನೆ, ಅಲ್ಲಿ ಪಿತೃಗಳು ಮೊದಲೇ ಬಂದು ಕಾಯ್ತಿರ್ತಾರೆ ಅಂತಾಗಲೇ. ತೀರ್ಥಯಾತ್ರೆಗೆ ಹೋಗೋರೆಲ್ಲ ಇವತ್ತು ತುಂಬ ಜನ ಗೊತ್ತಿರೋದಿಲ್ಲ, ತೀರ್ಥ ಶ್ರಾದ್ದ ಅಂತ ಮಾಡಿದರೆ ಅಷ್ಟು ಸಂತೋಷ ಪಡ್ತಾರವರು ಅಂತ ಹೇಳ್ತಾರೆ. ಪಿತೃಗಳಿಗೆ ಸದ್ಗತಿ ಕೊಡಲಿಕ್ಕೆ ದೊಡ್ಡ ಅವಕಾಶ ಅದು. ಅದರಲ್ಲೂ ಕೂಡ ಸಿಂಹರಾಶಿಯಲ್ಲಿ ಗುರು ಇದ್ದಾಗ, ಗೋದಾವರಿಯಲ್ಲಿ, ಕನ್ಯಾರಾಶಿಯಲ್ಲಿ ಅತ್ತಷ್ಟ ಬರ್ತ 28 ತಾರೀಕು ಆಗಸ್ಟ್ನಿಂದ ಕೃಷ್ಣಾ ನದಿ ಕನ್ಯಾರಾಶಿ ಗುರು ಬರೋದ್ರಿಂದ ಒಂದು ವರ್ಷ ಕಾಲ ಗಂಗಾ ಸನ್ನಿಧಾನ ಆಗಿ. ಆಗ ನಾವು ಕಾಶಿ ರಾಮೇಶ್ವರಕ್ಕೆ ಹೋಗಿ ಮಾಡಿದಾಗ ತೀರ್ಥ ಶ್ರಾದ್ದಕ್ಕೆ ಎಷ್ಟು ಪುಣ್ಯ ಬರುತ್ತೋ, ಕೃಷ್ಣಾ ನದಿಯಲ್ಲಿ ಮಾಡಿದ್ರೆ ಅಷ್ಟು ಪುಣ್ಯ, ಈ ವರ್ಷ ಗೋದಾವರಿಯಲ್ಲಿ ಮಾಡಿದ್ರೆ ಅಷ್ಟು ಪುಣ್ಯ, ಇನ್ನು ಮನೆಗೆ ಜ್ಞಾನಿಗಳು ಬಂದುಬಿಟ್ರೆ ಭಾರಿ ಪುಣ್ಯ. ಆ ಕಾಲಕ್ಕೆ ಏನು ಅವರಿಗೆ ನಾವು ಸತ್ಕಾರವನ್ನು ಮಾಡುತ್ತೇವೆ, ಅದಿಷ್ಟು ಕೂಡ ತಂದೆ ತಾಯಿಗಳ ಪ್ರೀತ್ಯರ್ಥವಾಗಿ ದೇವರಿಗೆ ಸಲ್ಲಿಸಿದ ಸೇವೆ ಅಂತ ತಿಳ್ಕೊಂಡ್ರೆ ಅವರು ಸದ್ಗತಿ ಹೊರಟು ಹೋಗ್ತಾರೆ, ಅಷ್ಟು ಪುಣ್ಯಕರವಾದದ್ದು ಅಂತ ಹೇಳಿದಾನೆ. ಮತ್ತೆ ಹೇಳ್ತಾನೆ, ಇಡೀ ಜಗತ್ತನ್ನು ಧರಿಸಿರೋದು ಯಾವುದು, ಇಡೀ ಜಗತ್ತನ್ನು ಧರಿಸಿರೋದು ಯಾವುದು ಅಂತ ಪ್ರಶ್ನೆ. ತಕ್ಷಣ ಹೇಳ್ತಾನೆ, ವಾಯು ಸರ್ವಮಿದಂ ಜಗತ್. ಮಹಾಭಾರತದ ಈ ಪ್ರಶ್ನೆ ವಾಯುದೇವರ ಜೀವತ್ವವತ್ತು ಬಂದುಬಿಟ್ಟಿದೆ ಸ್ಪಷ್ಟವಾಗಿ. ಉಪನಿಷತ್ತಿನ ಮಾತ್ಯಾದ ಅದೇ ಮಾಡಿದೆ, ಆವಕಚ್ಛಪ ರೂಪದಿಂದ ಲಂಡೋದಕದಿ ಓವಿ ಧರಿಸಿಗ ಶೇಷಮೂರುತಿಯನು, ವಾಯು ಸರ್ವಮಿದಂ ಜಗತ್, ಇಡೀ ಜಗತ್ತನ್ನು ಧರಿಸಿರೋದು ವಾಯುದೇವರು. ಮುಖ್ಯ ಪ್ರಾಣದೇವರ ಹಿರಿಮೆ ಬಹಳ ಸ್ಪಷ್ಟವಾಗಿ ಬಂದಿರತಕ್ಕಂಥದ್ದು ಅನೇಕ ಕಡೆಗೆ, ಅದರಲ್ಲಿ ಈ ಭಾಗ ಕೂಡ ಒಂದು. ಈ ರೀತಿಯಲ್ಲಿ ಒಂದೊಂದೇ ಪ್ರಶ್ನೆಗಳು ತಕ್ಷ ಉತ್ತರ, ಆ ಕಡೆ ಈ ಕಡೆ ಯೋಚನೆ ಇಲ್ಲ, ಸ್ವಲ್ಪ ಕೂಡ ನಾನ್ ಸ್ಟಾಪ್. ಮತ್ತೆ ಇಲ್ಲಿ ಕೊಡ್ತಾರಲ್ಲ ಒಂದು ನಿಮಿಷ ಹೇಳಿ 60 ಸೆಕೆಂಡ್ ಹೋಗ್ತಾ ಇರ್ತದೆ, ಅಷ್ಟೊಳಗೆ ಹೇಳಿ ಮತ್ತೆ ರಿಪೀಟ್ ಮಾಡೋದು ಅಥವಾ ಹೆಲ್ಪ್ ತಗೊಳ್ಳೋದು ಹೆಲ್ಪ್ ಲೈ ಅವೆಲ್ಲ ಏನಿಲ್ಲೇ ಇಲ್ಲ, ಇಮ್ಮಿಡಿಯೇಟ್ ಆನ್ಸರ್. ಒಬ್ಬ ರಾಜರಿಗೆ ತಲೆ ಬುಡ ಗೊತ್ತಿರೋದಿಲ್ಲ ಇವತ್ತಿನ ಕಾಲಕ್ಕೆ, ಧರ್ಮದ ಕಾನ್ಸೆಪ್ಟೇ ಇರೋದಿಲ್ಲ, ಅಂಥವ್ ರಾಜರಾಗುವ ಕಾಲ ಇದು ಒಂದು. ಆದರೆ ಎಂಥ ಪುಣ್ಯಾತ್ಮ ಧರ್ಮರಾಜ, ಪಟ 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 ಉತ್ತರ ಕೊಡ್ತಾ ಇದ್ದಾರೆ, ಕೇಳಿದ ತಕ್ಷಣ ಉತ್ತರ ಕೊಡ್ತಾರೆ. ಆಗ ಮತ್ತೊಂದು ಪ್ರಶ್ನೆ ಕೇಳ್ತಾನೆ ನೋಡು ಧರ್ಮರಾಜ, ಉಚ್ಛ್ವಸನ್ ಕೋ ನ ಜೀವತಿ, ಉಸಿರಾಡ್ತಾ ಇದ್ದಾನೆ ಸತ್ತೋಗಿದ್ದಾನೆ ಯಾರು ಅಂತ ಕೇಳುತ್ತಾನೆ. ತಮಾಷೆ, ಉಸಿರಾಡ್ತಾನೆ ಸತ್ತೋಗಿದ್ದಾನೆ, ಕಾಂಟ್ರಡಿಕ್ಟರಿ, ಉಸಿರಾಡದೆ ಬದುಕಿದ್ದಾನೆ ಅಂತ ಅರ್ಥ. ಉಸಿರಾಡಿಯೂ ಬದುಕುವವನು ಯಾರು? ಇದು ಯಕ್ಷನ ಪ್ರಶ್ನೆ. ಧರ್ಮರಾಜನ ಉತ್ತರ, ದೇವತಾತಿಥಿ ಭೃತ್ಯಾನಾಂ ಪಿತೃಣಾಂ ಆತ್ಮನಶ್ಚ ಯಹ ನಾ ನಿರ್ವಪತಿ ಪಂಚಾನಾಂ ಉಚ್ಛ್ವಸನ್ನಸ ಜೀವತಿ. ಯಾವನು ದೇವಯಜ್ಞ, ಋಷಿಯಜ್ಞ, ಆಮೇಲೆ ಪಿತೃಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ ಅಂತ ಪಂಚ ಮಹಾಯಜ್ಞಗಳನ್ನು ಮಾಡದೇನೆ ತನ್ನ ಪಾಡಿ ತಾನು ಅಡಿಗೆ ಮಾಡ್ಕೊಂಡು ಊಟ ಮಾಡಿ ತಿಂತಾನಲ್ಲ, ಅವನು ಬದುಕಿಯು ಸತ್ತವನು ಅಂತ ಕರೀತಾನೆ. ಎಷ್ಟು ಜನ ಇದ್ದಾರೆ ಲೆಕ್ಕನೇ ಇಲ್ಲ ಅದರೊಳಗೆ, ಮನೆ ದೇವ್ರ ಪೂಜೆನೇ ಇಲ್ಲ ಮನೆಯೊಳಗೆ. ಈ ಮಾತು ಕೇಳಿದರೆ ಅವ್ರ ಲೆಕ್ಕದಲ್ಲಿ ಡೆಡ್ ಅಂತ ಬರ್ಕೊಂಡ್ಬಿಟ್ಟಿರ್ತಾರೆ ಆಗಲೇ. ಇವನೇನೋ ಬಾಧಿಸ್ ಯೋಚನೆ ಮಾಡ್ತಾ ಇರ್ತಾನೆ, ಅವ್ರ ಹೆಸರೇ ಇಲ್ಲ ಫೈಲ್ನೊಳಗೆ. ಅಡ್ಮಿಷನ್ನೇ ಆಗದೆ ಪರೀಕ್ಷೆಗೆ ಹೋದರೆ ಆಗೋ ಹಾಕಿ. ಇವತ್ತು ಧರ್ಮರಾಜನ ಮಾತು ಬಹಳ ಸೂಕ್ಷ್ಮವಾದ ಮಾತು. ಕೇಳ್ತಿರೋದು ಯಕ್ಷ, ಉತ್ತರ ಕೊಡ್ತಿರೋದು ಧರ್ಮರಾಜ, ಉತ್ತರ ಕೊಡ ಯಮದೇವರಾತ. ನಾಳೆ ಆ ಫೈಲ್ ಹೋಗದೆ ಎಲ್ಲರ ಫೈಲ್ ಆತ್ಮತ್ರ ಇರತಕ್ಕಂಥದ್ದು. ಆತ ತಾನು ಕೊಟ್ಟ ಉತ್ತರ ಪ್ರಕಾರ ನಡ್ಕೊಂಡ್ರೆ ಭಾರಿ ಸಂತೋಷ ಪಡ್ತಾನೆ, ಇಲ್ಲದ ಹೋದರೆ ಶಿಕ್ಷೆಯನ್ನು ಕೊಡ. ಸಂಯಮ ಅಂತ ಆತನ ಹೆಸರು, ಸಂಯಮನವನ್ನು ಮಾಡತಕ್ಕಂಥ ಶಕ್ತಿ ಆತನಿಗೆ. ಆದರೆ ಪಟ್ಟಣಕ್ಕೆ ಸಂಯಮನೀಪುರ ಅಂತಾನೆ ಹೆಸರು. ಶಿಕ್ಷೆ ಕೊಡೋದ್ರಲ್ಲಿ ನಿಸ್ಸೀಮರು ಬ್ರಹ್ಮದೇವ ಯಮದೇವರು ಉತ್ತರ ಕೊಟ್ಟಿರುತ್ತೆ. ಮತ್ತೆ ಕೇಳ್ತಾನೆ ಧರ್ಮರಾಜ, ಇಡೀ ಜಗತ್ತಿನೊಳಗೆ ಕಿಮಾಶ್ಚರ್ಯಂ ಅಂತ ಕೇಳಿದ್ದಾನೆ, ಅತ್ಯಂತ ದೊಡ್ಡ ಆಶ್ಚರ್ಯ ಯಾವುದು? ಧರ್ಮರಾಜ ಏನು ಉತ್ತರ ಕೊಡ್ತಾರೆ ಬಹಳ ಇಂಪಾರ್ಟೆಂಟ್. ನಮ್ಮ ಪ್ರಕಾರ 7 ವಂಡರ್ಸ್ ಆಫ್ ದಿ ವರ್ಲ್ಡ್ ಏನೇನೋ ಇದೆ ಇವತ್ತಿನ ದಿವಸ, ಯಾವ್ಯಾವ್ದು ಕೊಡಬಹುದು ಅಂತ ಕೇಳಿದರೆ ಧರ್ಮರಾಜ ಯಾವುದು ಕೊಡೋದಿಲ್ಲ, ವಿಚಿತ್ರವಾದ ಉತ್ತರವನ್ನು ಕೊಡ್ತಾನೆ. ಏನು ಆಶ್ಚರ್ಯಕರವಾದ ಉತ್ತರ ಅಂದರೆ, ನೋಡು ಧರ್ಮರಾಜ ಯಕ್ಷ, ಏನು ಆಶ್ಚರ್ಯ ಅಂದರೆ, ಅಹನ್ಯಹನಿ ಭೂತಾನಿ ಗಚ್ಚಂತೀಹ ಯಮಾಲಯಂ ಶೇಷಾಸ್ಥಾವರ ವಿಚ್ಛಂತಿ ಕಿಮಾಶ್ಚರ್ಯ ಮತಃ ಪರಂ. ದಿನ ಬೆಳಗಾದರೆ ಜನ ಸತ್ತು 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 ಹೋಗ್ತಾ ಇದ್ದಾರೆ, ಜನ ನೋಡ್ತಾನೆ ಇದ್ದಾನೆ, ಈಗೊಂದು ಉಚ್ಚಾಪಟ್ಟೆ ನೋಡ್ತಾನೆ, ಈ ರೀತಿ ಸಾಯೋದೊಂದು, ಅಲ್ಲಿ ಬ್ಲಾಸ್ಟ್ ಆದರು, ಇಲ್ಲಿ ಬ್ಲಾಸ್ಟ್ ಆದರು, ಏನು ಬಾಂಬ್ ಹೊಡೆದ್ರು ನೋಡ್ತಾನೆ ಇರ್ತಾನೆ. ಇಷ್ಟು ನೋಡಿದ್ರು ಕೂಡ ಅಯ್ಯೋ ಇವನು ಸತ್ತ, ಅಯ್ಯೋ ಅವನು ಸತ್ತ ಅಂತ ಅಂತಿರ್ತಾನೆ ಹೊರತು ನಾನು ಸಾಯ್ತೇನೆ ಅಂದ್ಕೊಳ್ಳೋದೇ ಇಲ್ಲವಲ್ಲ, ಇದಕ್ಕಿಂತ ಏನು ಆಶ್ಚರ್ಯ ಅಂತ ಕೇಳ್ತಾನೆ. ನಾನು ಒಂದು ದಿವಸ ಸತ್ತೇ ಸಾಯ್ತೇನೆ ಅಂತ ಯಾರು ಯೋಚನೆ ಮಾಡೋದಿಲ್ಲವಲ್ಲ, ಏನು ಆಶ್ಚರ್ಯ. ಇವತ್ತು ಎಷ್ಟು ಸತ್ಯವಾದ ಸಂಗತಿ, ಹಣ್ಣು ಮುದುಕರಾಗಿರ್ತಾರೆ, ಇವರು 3rd floor 4th floor ಹಾಕಿಸ್ತಾ ಇರ್ತಾನೆ ಪಾಪ. ಅಲ್ಲ ಇದು ಎಷ್ಟು ಬರುತ್ತೀವಿ ಗೃಹಪ್ರವೇಶದವರೆಗೂ ಗ್ಯಾರಂಟಿ ಇಲ್ಲ ಅವನು. ಅಂಥ ಆಸೆ ಅದು ಒಂದು ಕೋಟಿಗಟ್ಟಲೆ, ಕೋಟಿಗೆ ಬದಲೆ ಕೋಟಿಗಟ್ಟಲೆ ಇರುತ್ತೆ, ಇನ್ನೂ ಕೋಟಿಗಟ್ಟಲೆ ಪ್ಲಾನ್ ಮಾಡ್ತಾನೆ. ಅದು ಮೋಸದಿಂದ ಹೆಚ್ಚದು ಎಷ್ಟೋ ಸಲ. ಇದು ಯಾತಕ್ಕೆ ಬಂತಿದು? ದೇಹ ಅನಿತ್ಯ ಅನ್ನೋ ಪರಿಜ್ಞಾನವೇ ಇಲ್ಲ ಅವರಿಗೆಲ್ಲ ಕೂಡ. ದೇಹ ಅನಿತ್ಯ, ಇದ ನೀರ ಮೇಲಿನ ಗುಳ್ಳೆ ಅಂತ ಹೇಳ್ತಾರಲ್ಲ, ಇದು ನಿಜವಾದ ಅರ್ಥ ಯೋಚನೆ ಮಾಡಿದರೆ ನಮ್ಮ ದೇಹ ಅಸ್ಥಿರ. ಇವತ್ತು ಜಗತ್ತಲ್ಲಿ ಯಾರು ಬದುಕಿದ್ದಾರೆ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಜಗತ್ತಲ್ಲಿ ಯಾರು ಬದುಕಿದ್ದಾರೆ? ನಿಜವಾಗ್ಲೂ ಒಂದು ಕಥೆ ಹೇಳ್ತಾರೆ. ಒಬ್ಬ ಇದ್ದಂತೆ ಭುಕ್ಕುಂಡ ಅಂತ ಒಬ್ಬನು ರಾಜನ ಆಸ್ಥಾನದಲ್ಲಿದ್ದ. ಅವನು ವಿದೂಷಕ, ಅವನು ಕೋರ್ಟ್ ಜಸ್ಟರ್ ಅಂತೀವಲ್ಲ ಹಾಗೆ, ಅದೇನು ಮಾಡಬಾರದು, ಮಾಡಿದ ತಮಾಷೆ ಮಾಡ್ತಾ ಏನೇನು ಮಾಡಿಬಿಟ್ರೆ ರಾಜನ ಸಿಟ್ಟು ಬಂದ್ಬಿಡ್ತು. ತಕ್ಷಣ ಅವನು ಏನು ಹೇಳಿದ, ಇವನ್ನ ಹ್ಯಾಂಗ್ ಮಾಡಿ ಅಂತ, ಶೂಲಕ್ಕೆ ಹಾಕಿಬಿಡಿ ಅಂತ ಹೇಳಿದ. ಕರ್ಕೊಂಡು ಹೋಗಿಬಿಟ್ರು. ರಾಜ ಅವನು ಭಾಳ ಫ್ರೆಂಡ್ ಅಲ್ಲ, ತಾನು ಹೋಗೋಣ ಜೊತೆಗೆ ಅಂತ ಹೋದ. ಅವ್ನು ಸಾಯ್ಬೇಕಾರೆ ನೋಡೋಣ ಜೊತೆಗೆ ನಾಣ ಅಂತ ಹೋಗಿಬಿಟ್ಟ. ಹೋದ್ರೆ ಅವನು ಅಳ್ತಾನೆ, ಜೋರ ನಗ್ತಾ ಇದ್ದಾನ ಅವನು, ಭುಕ್ಕೊಂಡ ಜೋರ ನಗ್ತಾ ಇದ್ದಾನೆ. ರಾಜನಿಗೆ ಆಶ್ಚರ್ಯವಾಯ್ತಂತ, ಯಾಕೆ ಏನು ಸತ್ತು ಹೋಗ್ತಾ ಇದ್ದೀನಿ ನಗ್ತೀಯಲ್ಲ ಅಂತ ಕೇಳ್ತಾನೆ. ಇಲ್ಲ ನಗೋದಕ್ಕೆ ಬೇರೆ ಕಾರಣ ಇದೆ ಅಂತ ಹೇಳ್ತಾನೆ. ಏನು ಕಾರಣ ಅಂತ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ಭಟ್ಟಿರ್ ನಷ್ಟ, ಭಾರವಿಶ್ಚಾಪಿ ನಷ್ಟ, ಭಿಕ್ಷುರ್ ನಷ್ಟ, ಭೀಮಸೇನೋಪಿ ನಷ್ಟ, ಭುಕ್ಕುಂಡೋಹಂ ಭೂಪತಿ ಸ್ತಂಭಿ ರಾಜನ್ ಭವಾವಲ್ಯಾಂ ಅಂತಕ ಸ್ಪಂದ್ರವಿಷ್ಟ ಅಂತ ಹೇಳಿದ್ರಂತೆ. ಏನಂದ್ರೆ ಅರ್ಥ ಇಷ್ಟೇ, ರಾಜ ಭಟ್ಟಿರ್ ನಷ್ಟ, ಭಟ್ಟಿ ಅಂತ ಒಬ್ಬನಿದ್ದ ಅವನು ಸತ್ತೋಗಿಬಿಟ್ಟ. ಸರಿ, ಭಾರವಿಶ್ಚಾಪಿ ನಷ್ಟ, ಭಾರವಿ ಭಟ್ಟಿ ಭಾರವಿ ಅವನು ಸತ್ತೋಗಿಬಿಟ್ಟ, ಭಾರವಿ ದೊಡ್ಡ ಕವಿ ಅವನು ಸತ್ತೋದ. ಸರಿನೇ, ಭಿಕ್ಷುರ್ ನಷ್ಟ, ಯಾರೊಬ್ಬ ಭಿಕ್ಷುಕ ಭಿಕ್ಷು ಸನ್ಯಾಸಿ ಅವನು ಸತ್ತೋಗಿಬಿಟ್ಟ. ಹೌದು, ಭೀಮಸೇನೋಪಿ ನಷ್ಟ, ಇವತ್ತು ಭೀಮಸೇನನು ಇವತ್ತು ಇಲ್ಲ. ಸರಿನೇ, ಆಮೇಲೆ ಮುಂದೇನು ಗೊತ್ತಾ, ಈಗ ನಾನು ಭುಕ್ಕುಂಡೋಹಂ, ನಾನೀಗ ಭುಕ್ಕುಂಡ, ಹೌದಿರಬಹುದು, ನಾನು ಸಾಯ್ತೇನೆ. ಅಲ್ಲ, ನಾನು ಸಾಯ್ತೇನಲ್ಲ, ನೆಕ್ಸ್ಟ್ ನೀನು ಸಾಯ್ತೇ ಹುಷಾರು ಅಂತ ಹೇಳಿದ್ದೀನಿ. ಯಾಕೆ ಆಲ್ಫಾಬೆಟಿಕಲಿ ನೆಕ್ಸ್ಟ್ ನೀನೇ ಬರೋದೀಗ, ಭಟ್ಟಿ, ಭಾರವಿ, ಭಿಕ್ಷು, ಭೀಮಸೇನ, ಭುಕ್ಕುಂಡ, ನೆಕ್ಸ್ಟ್ ಭೂಪತಿನೇ. ನಂದುಕೊಳ್ತೀರಿ ತಿಳ್ಕೊಂಡಿದ್ದೆ, ನೆಕ್ಸ್ಟ್ ಚಾನ್ಸ್ ನಿಂದೇನೆ ಹುಷಾರು, ನಾನು ಬದುಕಿರೋರು ನೀನು ಸೇಫು, ನಾನು ಹೋದ್ರೆ ನೀನು ಬಂದ್ಬಿಡ್ತೀಯ ತಕ್ಷಣ ಅಂತ ಹೇಳಿದ್ರು. ರಾಜ ಬಿಡಿಸ್ಬಿಟ್ಟು ಬಿಟ್ಟುಬಿಡಿದ್ದು ಅಂತ ತಕ್ಷಣ ತಾನು ಸೇಫ್ ಆಗ್ಬೇಕಲ್ಲ ಆ ಥರ. ಭಭಾವಲ್ಯಾಂ ಅಂತಕ ಸ್ವಂಪ್ರವಿಷ್ಟ, ಭಭಾವಲ್ಯ ಭಭಾದೊಳಗೆ ಮೃತ್ಯು ಇದ್ದಾನೆ ಅಂತ ಹೇಳಿ ತಮಾಷೆಯಾಗಿ ಹೇಳಿದಾಗ ರಾಜನಿಗೆ ಅರ್ಥವಾಯ್ತಂತೆ. ನಮಗೆ ಅರ್ಥವಾಗೋದಿಲ್ಲ, ಅಷ್ಟೇ ವ್ಯತ್ಯಾಸ. ಇವತ್ತು ಜಗತ್ತಿನೊಳಗೆ ಬೇರೆ ಯುಗದಲ್ಲಿ ಒಂದು ಸೇಫ್ಟಿ ಇತ್ತು. ಏನು ಅಂದ್ರೆ ಅಲ್ಲೂ ಹುಟ್ಟಿದವರು ಸಾಯೋದು ಗ್ಯಾರಂಟಿ. ಆದ್ರೆ ಒಂದು ನಿಯಮ ಇತ್ತಂತೆ, ಏನು, ಮೊದಲು ಹುಟ್ಟಿದವರು ಮೊದಲು ಸಾಯ್ತಾರೆ, ಆಮೇಲೆ ಹುಟ್ಟಿದವರು ಆಮೇಲೆ ಸಾಯ್ತಾರೆ, ಇಷ್ಟು ವರ್ಷ ಆಯುಷ್ಟ ಅಂದ್ರೆ ಫಿಕ್ಸೆಡ್, ಅಷ್ಟು ದಿವಸ ಆದ್ಮೇಲೆ ಸಾಯ್ತಾರೆ. ವ್ಯವಸ್ಥೆ ಇತ್ತು. ಕಲಿಯುಗದಲ್ಲಿ ಏನೇನೂ ಇಲ್ಲ, ಯಾರು ಯಾವಾಗ ಬೇಕಾದ್ರೂ ಸಾಯ್ಬಹುದು, ಅದು ವಿಶೇಷ. ಅದಕ್ಕೇನು ಡೇಟ್ ಆಫ್ ಬರ್ತ್ ಇಲ್ಲ, ಹಿಂದು ಸೀನಿಯಾರಿಟಿ ಪ್ರಶ್ನೆ ಇಲ್ಲ, ಸರ್ವಿಸ್ ಇದ್ದಾಗ ಏನೇನೋ ವ್ಯತ್ಯಾಸ ಇಲ್ಲ. ಮತ್ತೆ ಹಗಲಿಲ್ಲ, ರಾತ್ರಿ ಇಲ್ಲ, ಹಬ್ಬ ಇಲ್ಲ, ಹುಣ್ಣಿಮೆ ಇಲ್ಲ, ಜನರಲ್ ಹಾಲಿಡೇಸ್ ಇಲ್ಲ, ವರ್ಕಿಂಗ್ ಅವರ್ಸ್ ಅಂತ ಇಲ್ಲ, 24 hours ಯಾವ ಮದುವೆ ಇಲ್ಲ, ಮುಂಚೆ ಇಲ್ಲ, ಯಾವುದೂ ಇಲ್ಲ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಸಾಯ್ಬಹುದು. ಇಷ್ಟು ಗೊತ್ತಿದ್ರು ಕೂಡ ನಾವು ಮಾತ್ರ ಸಾಯ್ಲಿಕ್ಕಿಲ್ಲ ಅಂತ ತಿಳ್ಕೊಳ್ತಾನಲ್ಲ, ಇದಕ್ಕಿಂತ ಆಶ್ಚರ್ಯ ಇನ್ನೇನು ಬೇಕು ಅಂತ ಹೇಳುತ್ತಾನೆ. ಎಷ್ಟು ಮಾರ್ಮಿಕವಾದ ಮಾತು ಹೇಳೋದೇ ಯಮ. ಈ ಮಧ್ಯೆ ಧರ್ಮರಾಜ ಯಮ ಶ್ರೇಷ್ಠ ಉತ್ತರ ಕೊಡುತ್ತಾನೆ. ಆದ್ದರಿಂದ ನಮ್ಮ ಹಿಂದೆ ಯಾವುದೂ ಬರೋದಿಲ್ಲ, ಬಹಳ ಎಚ್ಚರದಿಂದ ಇರಬೇಕು. ಏನೇ ಕೆಲಸ ಮಾಡಬೇಕಾದ್ರೂ ನಮಗೆ ಸರ್ವಿಸ್ನಲ್ಲಿ ಇರ್ತಾನೆ, ಊರಿಗೆ ಹೋಗಿರ್ತಾನೆ, ಟ್ರಾನ್ಸ್ಫರ್ ಆಗಿ. ಯೋಚನೆ ಏನಾರು ಮನೆ ತಗೊಂಡಿದ್ರೆ 3 ಮನೆ ಯಾಕೆ ಅಂತ ಕೇಳ್ತಾನೆ. ನಾನು ಬೇರೆ ಮನೆ ಕಡೆ ಇಲ್ಲ ಹಾಕ್ಬೇಕು, 3 ಮತ್ತೆ ಎಲ್ಲಿ ಹೋಗ್ತಾರೆ, ಯಾರಿಗೆ ಗೊತ್ತಿ ಮಧ್ಯೆ, ಬಾಡಿಗೆ ಮನೆ ಸಾಕು ಅಂತ ಹೇಳಿಬಿಡ್ತಾನೆ. ಯಾಕೆ ಇದೇ ಸ್ವಂತ ಮನೆ ಮಾಡ್ಲಿಕ್ಕಾಗೋದಿಲ್ಲ ಅದಕ್ಕೆಲ್ಲ ಕೂಡ. ಆ ತರಹ ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಇಲ್ಲೇನಿದ್ರು ಟೆಂಪರರಿ, ಆದ್ರಿಂದ ಅಷ್ಟಕ್ಕೆಷ್ಟು ಅಷ್ಟು ಮಾಡ್ಕೋಬೇಕು. ಹೊರತು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಹೋಗು, ಒಂದು ದಿವಸ ಊರಿಗೆ ಹೋಗೋನು, ಕಾಟು ಗಿಟ್ಟು ತಗೊಂಡವ್ರ ಗತಿಯೇ ನೀ ಮಧ್ಯೆ. ನೈಟ್ ಆಗಿ ಎಲ್ಲ ಹೋಗ್ತಾನೆ, ಕಾಟು ತಗೊಂಡು ಫ್ರಿಜ್ ತಗೊಂಡು ಎಲ್ಲ ತಗೊಂಡು ಹೊರಟ್ಬಿಟ್ಟ ಅಂತ ಕೇಳಿದ್ರೆ ನೋಡೋದೇ 8 ಆಗಿಬಿಡ್ತಾರೆ ಇವನಲ್ಲ. ಅದು ಎಷ್ಟು ಅಷ್ಟೇ, ಮಿನಿಮಮ್ ಅಂದ್ರೆ ಮಿನಿಮಮ್ ಒಂದು ಬ್ಯಾಗಲ್ಲಿ ಹಿಡ್ಕೊಂಡು ಹೋಗಿಬಿಡ್ತಾನೆ ಅಷ್ಟೇ. ಆ ಥರ ಲಗೇಜ್ ಇರಬೇಕೆ ಹೊರತು ಹೆಚ್ಚು ಇರಬಾರದು. ಇದೆಲ್ಲ ಗೊತ್ತಾಗೋದು ಯಾವಾಗ, ನಮಗೆ ಸಾವಿದೆ ಅಂತ ಗೊತ್ತಾದರೆ. ಇದು ಧರ್ಮರಾಜ ಹೇಳಿದ ಆಶ್ಚರ್ಯ. ಆಚಾರ್ಯ ಇನ್ನೊಂದು ಆಶ್ಚರ್ಯ ಹೇಳ್ತಾರೆ ಕೃಷ್ಣಾಮೃತ ಮಹಾನವದೊಳಗೆ, ಭಾರಿ ದೊಡ್ಡ ಆಶ್ಚರ್ಯ ಇದೆ. ಏನು ಆಶ್ಚರ್ಯ ಅಂತ ಕೇಳಿದರೆ, ನಾರಾಯಣೇತಿ ಮಂತ್ರೋಸ್ತಿ ವಾಗಸ್ತಿ ವಶವರ್ತಿನಿ ತಥಾಪಿ ನರಕೇ ಘೋರೆ ಪತಂತಿ ಚೇತದ್ಭುತಂ. ನಾರಾಯಣ ಅಂತ ಮಂತ್ರ ಇದೆ, ನಾ ಹೇಳ್ತಕ್ಕಂಥ ನಾಲಿಗೆ ದೇವರು ಕೊಟ್ಟಿದ್ದಾನೆ, ಇಷ್ಟಾರು ಜನ ದಬದಬ ನರಕದಲ್ಲಿ ಬಿಡ್ತಾರಲ್ಲ, ಏನು ಆಶ್ಚರ್ಯ. ಎಷ್ಟು ಸಿಂಪಲ್, ನಾರಾಯಣ ಅಂದ್ರೆ ಪಾರಾಯ ಬಿಡ್ತಾರೆ, ಅನ್ನದ ತಯಾರಿಲ್ಲ ಅವನು, ಇದು ಸಮಸ್ಯೆ. ಏನಾಯಿ ತೀಜನಕ್ಕೆ ಮೌನವನೇ ಹಿಡಿದಿಹರು. ನಾರಾಯಣ ಅಂತ ಇಲ್ವಲ್ಲ, ನಾಲಿಗ್ಯ ಮುರಿಯಿತೋ ನಾಳೆ ನೆಗ್ಗಿಲ ಕೊನೆ ಮುಳ್ಳು ಬಾಲತರದಲ್ಲಿ ಭೂತತಾ ಬಡಿಯಿತೋ. ಪುರದರಾಸ ಹೇಳ್ತಾರೆ ಏನಾಗಿದೆ ಇವರಿಗೆ, ಏನೇನೋ ಮಾತಾಡ್ತಾರೆ, ಅವನು ಸ್ಕೋರ್ ಕೇಳ್ತಾರೆ, ಇವನು ಸ್ಕೋರ್ ಕೇಳ್ತಾರೆ, ಹೋಗಿ ಕಿರಿಸ್ತಾರೆ ಕಿರಿಸ್ತಾರೆ. ಸಿನಿಮಾ ಅಂತೂ ಬಾಯಿ ತುಂಬಾ ಬಾಯಿಪಾಠ, ವೇದ ಮಂತ್ರ ಆಗಿ ಬರೋದಿಲ್ಲ ಜನಗಳಿಗೆ. ಸಿನಿಮಾ ಎಲ್ಲ ಬಾಯಿಪಾಠ ಹೊಡೆದ್ಬಿಟ್ಟಿರ್ತಾರೆ. ಅದು ಕೆಟ್ಟ ಧ್ವನಿ ಎಲ್ಲಾದ್ರೂ ಚಿಂತೆಯಲ್ಲಿ ಹಾಡಬೇಕು, ಬಿಡೋದಿಲ್ಲ. ಬಾಯಿ ಚುತ್ತಿ ಹೇಳಿದ್ರೆ ಧ್ವನಿ ಇಲ್ಲ ಅಂತಾನೆ, ಸಿನಿಮಾ ಧ್ವನಿ ಬೇಕು, ಹೊಡೆದು ಬದಲೇ ಆಗಿಬಿಡ್ತಾನೆ, ಬಿಡೋದಿಲ್ಲ. ಇದೆಲ್ಲ ಏನು ಪುಣ್ಯ, ಏನು ಪುರುಷಾರ್ಥ, ಇಷ್ಟಾದ್ರೂ ದೇವ್ರ ಯೋಚನೆ ಬಂದಿಲ್ವಲ್ಲ, ಏನು ಆಶ್ಚರ್ಯ ಅಂತ ಕೇಳುತ್ತಾರೆ. ನಿಜವಾದ ಅರ್ಥದಲ್ಲಿ ಧರ್ಮರಾಜ ಕೊಟ್ಟ ಉತ್ತರ ನಮ್ಮನ್ನ ಬಡಿದಬಿಸ್ತಕ್ಕಂಥ ಉಚ್ಚಾರ. ಅದಕ್ಕೆ ಅದರ ಶ್ಮಶಾನ ವೈರಾಗ್ಯ ಅಂತ ಕರೀತಾರೆ. ಅವನು ಸತ್ತ ಇವನು ಸತ್ತ ಅಂತ ಹೇಳ್ತಾರೆ. ಶ್ಮಶಾನ ಅಷ್ಟೇ, ವಾಪಸ್ ಬರೋತಿ ಬೇರೆ ಗಲಾಟೆ ಶುರು ಮಾಡಿಬಿಟ್ಟಿರ್ತಾನಾಗಲೇ. ಮನುಷ್ಯನ ಸಾವನ್ನ ಯಾತಕ್ಕೆ ನೋಡಬೇಕು ಅಂತ ಕೇಳಿದರೆ, ಇನ್ನೊಬ್ಬರ ಸಾವನ್ನ ಯಾತಕ್ಕೆ ನೋಡಬೇಕು ಕೇಳಬೇಕು ಅಂದ್ರೆ ನಮ್ಮ ಸಾವಿಗೆ ಅಲಾರಂ ಇದ್ದಾಗ ಅದು ಒಂದು ತಾಸು ಬಾರಿಸುತ್ತಿದೆ ಕೇಳಿ ಹರಿದಾಸರೆಲ್ಲ. ಟೈಮ್ ಆಗ್ತಾ ಇದೆ ಹುಷಾರು, ಎಕ್ಸಾಮ್ ಹಾಲಲ್ಲಿ ಬೆಲ್ ಹೊಡೆದ್ರೆ ಹೇಗೆ ಟೈಮ್ ಆಯ್ತು ಅಂತ ಹೇಳ್ತಾರಲ್ಲ, ಆ ತರ ಬೆಲ್ ಹೊಡಿತಾ ಇರುತ್ತೆ, ಎಚ್ಚರ ಇರಲಿ ಅನ್ನೋ ಸಂದೇಶವನ್ನ ಧರ್ಮರಾಜ ಕೊಡ್ತಾನೆ. ಎಲ್ಲ ಯೋಚನೆ ಮಾಡ್ತಾ ಇದ್ದಾನೆ. ಆಮೇಲೆ ಕೇಳ್ತಾನೆ ಧರ್ಮರಾಜ, ಈ ಜಗತ್ತಿನೊಳಗೆ ಇಷ್ಟೆಲ್ಲ ನಡೀತಾ ಇದೆಯಲ್ಲ, ಕಃ ಪಂಥಾಹ, ಯಾವುದು ಹಾದಿ ಅಂತ ಕೇಳ್ತಾನೆ. ಯಾವುದು ಹಾದಿ ಅಂದ್ರೆ ಮೋಕ್ಷಕ್ಕೆ ಹಾದಿ ಯಾವುದು ಅಂತ ಅರ್ಥ. ನಮ್ಮ ಜನಕ್ಕೆ ಎಷ್ಟು ಗೊಂದಲ ಇದೆ ಗೊತ್ತಾ ಇವತ್ತು. ಏನೋ ಆಚಾರ ಪುಣ್ಯವಂತರಿಗೆ ಗೊತ್ತಿರಲಿ, ಸಮಸ್ಯೆ ಇರಲಿಕ್ಕಿಲ್ಲ. ಎಲ್ಲಿ ಹೋದ್ರೆ ಎಷ್ಟು ಜನ ಇದ್ದಾರೆ, ಆ ಕೆಲವು ಕಡೆ ನೋಡಿದ್ರೆ ಆ ಬೂದಿ ಕೊಡೋ ಜನಗಳು, ಇನ್ನೊಂದು ತಗೊಂಡಿದ್ರೆ ಆ ಕಲ್ಕಿ ಅಂತ ಇನ್ನೊಂದು ಗುಂಪಿಂದು ಮತ್ತೊಂದು ಕಡೆ, ಮತ್ತೊಂದು ಕಡೆ ಇನ್ನೊಂದು ಗುಂಪುಗಳು, ಇನ್ನೊಂದು ಆ ಅಮ್ಮ ಈ ಅಮ್ಮ ಅಂತ ಎಷ್ಟೋ ಜನಗಳಿರ್ತಾರೆ. ದಾರೂದಕ್ಕೂ ಇರೋರೆ ತಲೆ ಕೆಟ್ಟೋ ಬಿಡ್ತದೆ, ಎಲ್ಲೋರಿಗೂ ಜನ ಗೊತ್ತಾಗೋದೇ ಇಲ್ಲ ಬದುಕಿನ ದಾರಿ ಯಾವುದು. ಹಾಗಿದ್ರೆ ಎಷ್ಟು ಕನ್ಫ್ಯೂಷನ್ ಗೊತ್ತಾ, ಎಷ್ಟೋ ಜನಕ್ಕೆ ಏನೇನೋ ಏಕಾಚಿ ಆಗಿ ಮಾಡಬೇಕು ಕನ್ಫ್ಯೂಷನ್. ಅಷ್ಟರ ಮನೆ ಕೂಡ ಅದ್ರ ಜೊತೆಗೆ ಇಷ್ಟು ಮನೆ ನಾವು ಸ್ಥಿತಿಯಲ್ಲಿ ಇದ್ದೇವೆ ನಾವು, ಏನು ಉತ್ತರ ಕೊಡಬೇಕು ಅದಕ್ಕೆ? ಧರ್ಮರಾಜ ಹೇಳುತ್ತಾನೆ, ಮಹಾಜನೋ ಏನ ಗತಸ್ಸ ಪಂಥಾಹ, ಯಾರು ದೊಡ್ಡವರು ಬದುಕಿದ್ದಾರಲ್ಲ ಅದೇ ಸರಿಯಾದ ದಾರಿ ಅಂತ ಹೇಳುತ್ತಾರೆ. ಎಷ್ಟು ಸುಲಭ ಇವತ್ತಿನ ದಿವಸ. ಯಾತ ದೊಡ್ಡವರ ಚರಿತ್ರೆ ಓದೋದು ನಾವೀಗ, ವಾದಿರಾಜರ ಚರಿತ್ರೆ, ರಾಯರ ಚರಿತ್ರೆ, ವ್ಯಾಸರಾಜರ ಚರಿತ್ರೆ, ಜಯತೀರ್ಥ ಚರಿತ್ರೆ, ಆಚಾರ್ಯರ ವಿಜಯ ಯಾತಕ್ಕೆ ಓದೋದು? ದೊಡ್ಡವರ ಬದುಕು ನಮಗೆ ಜೀವನಕ್ಕೆ ಮಾರ್ಗದರ್ಶನ ಮಾಡುತ್ತದೆ ಅಂತ. ಆದ್ದರಿಂದ ಎಷ್ಟೇ ತತ್ವ ಬಾಯಿ ಹೇಳಿದ್ರೆ ಅರ್ಥ ಆಗೋದಿಲ್ಲ, ದೊಡ್ಡವರ ಜೀವನದ ಪ್ರಾಕ್ಟಿಕಲ್ ಆಗಿ ಕಾಣಿಸೋದ್ರಿಂದ. ಮಹಾಜನೋ ಏನ ಗತಸ್ಸ ಪಂಥಾಹ, ಧರ್ಮ ಬರಿ ಕಣ್ಣೆ ಕಾಣೋದಿಲ್ಲ. ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಮ್. ಮಹಾಜನೋ ಏನ ಗತಃ ಸ ಪಂಥಾಹ, ಇಂಥ ಉತ್ತರ ಕೇಳ್ತಾ ಕೇಳ್ತಾ ಹೋದಂತೆ ಭಾರಿ ಆಶ್ಚರ್ಯವಾಗ್ತಾ ಇದೆ. ಆಮೇಲೆ ಕೇಳ್ತಾನೆ, ಜಗತ್ತಿನಲ್ಲಿ ಏನನ್ನ ಮಾಡಿದರೆ ನಿತ್ಯ ನರಕಕ್ಕೆ ಹೋಗ್ತಾನೆ? ಪ್ರಶ್ನೆ ಬರುತ್ತೆ. ಅವ್ಯಯವಾದ ನರಕಕ್ಕೆ, ನಿತ್ಯ ನರಕದ ಕಾನ್ಸೆಪ್ಟ್ ಮಹಾಭಾರತದಲ್ಲಿದೆ. ಏನು ಮಾಡಿದರೆ ಮರಳಿ ಬಾರದ ನರಕಕ್ಕೆ ಹೋಗ್ತಾನೆ, ಶಾಶ್ವತ ನರಕಕ್ಕೆ ಹೋಗ್ತಾನೆ. ಅದಕ್ಕೆ ಉತ್ತರ ಕೊಡ್ತಾನೆ ಧರ್ಮರಾಜ, ಯಾವನು ಒಬ್ಬನನ್ನು ಆಹ್ವಾನ ಮಾಡಿಬಿಟ್ಟು ಇದು ನಾನು ಕೊಡ್ತೇನೆ ಮನೆಗೆ ಬಾ ಅಂತ ಕರೆದು ಆಮೇಲೆ ಆಗೋದಿಲ್ಲ ಅಂಥೇಳಿ ವಾಪಸ್ ಕಳಿಸ್ತಾನಲ್ಲ, ಅವ ನಿತ್ಯ ನರಕಕ್ಕೆ ಪಾತ್ರನಾಗ್ತಾನೆ. ಕೊಟ್ಟ ಮಾತನ್ನು ತಪ್ಪುವವನು ಅಂತ ಅರ್ಥ. ಎಷ್ಟೋ ಜನ ಅಂತ ಕೆಲಸ ಮಾಡೋ ಜನ ಸಿಗ್ತಾರೆ, ವಚನಭ್ರಷ್ಟರು ಅಂತಾರಲ್ಲ ಹಾಗೆ. ಇದು ನಮಗೆ ಗೊತ್ತಾದರೆ ಹಿಂದಿನ ಕಾಲಕ್ಕೆ ದಶರಥ ಏನು ಮಾಡಿದ, ತನ್ನ ಮಾತು ನಡೆಸಕ್ಕೆ ಪ್ರಯತ್ನ ಪಟ್ಟ. ಮುಂದೆ ಧರ್ಮರಾಜ ಮಾತನಾಡಿಸ ಪ್ರಯತ್ನ, ಎಲ್ಲರೂ ದೊಡ್ಡವರು ಮಾತಾಡಿದ್ರು ಅಂದ್ರೆ ಸಾಕು, ನಾವು ಹಾಗಲ್ಲ, ಅಗ್ರಿಮೆಂಟ್ ಸೈನ್ ಮಾಡಿದ್ರು ಸೈನ್ ಮಾಡಿಬಿಡ್ತಾನೆ. ಆಮೇಲೆ ಅಫಿಡವಿಟ್ ಇಟ್ಟು ನಾನು ಬುದ್ಧಿ ಸರಿ ಇದ್ದಿಲ್ಲ ಆಗ ಅಂತೇಳಿ ಅಫಿಡವಿಟ್ ಮಾಡಿ ಸರಿ ಮಾಡಿಬಿಡ್ತಾರೆ. ಬುದ್ಧಿ ಆಗ ಸರಿ ಇತ್ತು, ಈಗಂತೂ ಗ್ಯಾರಿ ಕಟ್ಟಿಗೆ ಎತ್ತಿದ್ರೆ ಗ್ಯಾರಂಟಿ ಅವನಿಗೆ. ಇವತ್ತು ಬರವಣಿಗೆ ಇದ್ರೂ ಕೂಡ ವಿಟ್ನೆಸ್ ಹಾಕಿದ್ದಾರೆ ನೋಡ್ತಾನೆ, ಮತ್ತೆ ತಪ್ಪಿಸ್ಕೊಳ್ಳಕ್ಕೆ ಏನಾದ್ರೂ ಚಾನ್ಸ್ ಹುಡುತ್ತೆ. ಹಿಂದಿನ ಕಾಲದ ಜನಕ್ಕೇನು ಇಲ್ಲ, ಬಾಯಲ್ಲಿ ಆಡದ ಅಂದ್ರೆ ಮುಗಿದೋಯ್ತಲ್ಲಿ. ಒಂದ್ಸರ್ತಿ ಸಕೃತಾಹ ದದಾನೀತಿ, ಮೊನ್ನೆ ಸಾವಿತ್ರಿ ಹೇಳಿದ್ಲಲ್ಲ, ಒಂದ್ಸರ್ತಿ ಬಾಯಿಂದ ಕೊಟ್ಟೆ ಅಂದ್ರೆ ಕೊಟ್ಟೆ ಅಂತಾನೆ ಅರ್ಥ. ಅದು ಮತ್ತೆ ತೆಗೆಯೋ ಶಕ್ತಿನೇ ಇಲ್ಲ ಅದಕ್ಕೆ. ಇದೆಲ್ಲ ಆ ರೀತಿ ಅವನು ವಾಪಸ್ ತಗೊಳ್ಳೋದಕ್ಕೆ ಹೋಗ್ತಾನೆ, ಅವನು ಶಾಶ್ವತ ನರಕಕ್ಕೆ ಹೋಗ್ತಾನೆ. ಸತ್ಯಸಂಧ, ಸತ್ಯಸಂಕಲ್ಪ, ಸತ್ಯವಚನ ಅಂತ ಅದಕ್ಕೆ ರಾಜರುಗಳಿಗೆ ಅಷ್ಟು ಮಹತ್ವ ಬಂದಿತ್ತು. ಇದೆಲ್ಲ ಹೇಳ್ತಾ ಹೋದಾಗ ಆಶ್ಚರ್ಯಪಟ್ಟು ಎಲ್ಲ ಕೇಳ್ತಾ ಇದ್ದಾನೆ. ಅದೆಲ್ಲ ಹೇಳೋದಕ್ಕೆ ಹೊತ್ತಲ್ಲ. ಒಟ್ಟು ಅವನು ಕೇಳಿದ ಪ್ರಶ್ನೆ 128 ಪ್ರಶ್ನೆ ಕೇಳ್ತಾನೆ. 128 ಪ್ರಶ್ನೆ ಪಟ್ಟಂತ ಉತ್ತರ ಕೊಡ್ತಾನೆ. ಅದು ವಿಶೇಷ. ಇದು ಬಿಟ್ ಕ್ವಶನ್ಸ್ ಅಂತಾರಲ್ಲ, ಒಂದ್ ಮಾರ್ಕಿನ ಪ್ರಶ್ನೆ ಹಾಗೆ ಇಮಿಡಿಯೇಟ್ ಒಂದು ಪ್ರಶ್ನೆ ಉತ್ತರ, ಪ್ರಶ್ನೆ ಉತ್ತರ. ಸಂಸ್ಕೃತ ಕಲಿಯೋರು ಇದನ್ನು ಓದ್ಕೊಂಡ್ಬಿಡ್ಬೇಕಾದ್ರೆ ಸುಲಭವಾಗಿ ಸಂಸ್ಕೃತ ಪ್ರಶ್ನೆ ಕೇಳಲಿಕ್ಕೆ ಹೇಗೆ ಬರ್ತದೆ, ಕಷ್ಟ ಉತ್ತರ ಕೊಡ್ಲಿಕ್ಕೆ ಹೇಗೆ ಬರ್ತದೆ ಗೊತ್ತಾಗೋದ್ರ ಜೊತೆಗೆ ತತ್ವನೇ ಗೊತ್ತಾಗಿಬಿಡುತ್ತದೆ. ಎರಡೆರಡು ವೇದವ್ಯಾಸದೇವರ ರಚನಾ ಸಂವಿಧಾನ ಭಾರಿ ಅಪೂರ್ವವಾದದ್ದು. ಒಂದೊಂದು ಕಡೆ ಒಂದು ಯಾರಿಗೂ ಅರ್ಥ ಆಗಬಾರ್ದು, ಕಠಿಣವಾಗಬೇಕಾದ್ರೂ ಬರೀತಾರೆ, ತಕ್ಷಣ ಯಾರಿಗೆ ಬೇಕಾದ್ರೂ ಅರ್ಥ ಆಗಬೇಕು ಹಾಗೂ ಬರೀತಾರೆ. ಬಾಲಸಂಘಮಿ ಬೋಧಯದೃಶಂ ದುರ್ನಿರೂಪ ವಚನಂಚ ಪಂಡಿತೈಹಿ. ಆಚಾರ್ಯರ ಶೈಲಿಯನ್ನು ಅರ್ಥ ಮಾಡಿಕೊಂಡು ಜೀವೋತ್ತಮರ ಶೈಲಿ ಹಾಗೆ ಸರ್ವೋತ್ತಮರ ಶೈಲಿ ಹೀ. ಆಗ ಆತ ಕೊನೆಯ ಕೇಳಿದನಂತೆ ಧರ್ಮರಾಜ, ನನಗೆ ಭಾರಿ ಸಮಾಧಾನವಾಗಿದೆ, ಭಾರಿ ಚೆನ್ನಾಗಿ ಉತ್ತರ ಕೊಟ್ಟಿದ್ದಿ. ನೋಡು, ಇಷ್ಟೆಲ್ಲ ಉತ್ತರ ಕೊಟ್ಟಿರೋದ್ರಿಂದ ನಿನ್ನ ಬಗ್ಗೆ ನನಗೆ ತುಂಬಾ ಪ್ರೀತಿ ಉಂಟಾಗಿರೋದ್ರಿಂದ ಒಂದು ಅವಕಾಶ ಕೊಡ್ತೇನೆ, ನೀರು ಕುಡ್ಕೊಂಡು ಹೋಗೋ ಯೋಚನೆ ಇಲ್ಲ, ನೀರು ಕುಡಿ. ಆದರೆ ಇಷ್ಟೆಲ್ಲ ಮಲಗಿದ್ದಾರಲ್ಲ, 4 ಜನ ತಮ್ಮಂದ್ರು ಮಲಗಿದ್ದಾರಲ್ಲ, ಒಬ್ಬರನ್ನ ಬದುಕಿಸ್ತೇನೆ, ಯಾರು ಬದುಕಬೇಕು ಹೇಳು ಅಂತ ಕೇಳಿದ. ಯಾರನ್ನ ಬದುಕಿಸ್ಬೇಕು ಕೇಳು. ಧರ್ಮರಾಜ ಯೋಚನೆ ಮಾಡ್ತಾ ಕೂಡೋದಿಲ್ಲ, ಬಹಳ ಆಶ್ಚರ್ಯ, ತಕ್ಷಣ ಉತ್ತರ ಕೊಡ್ತಾನೆ. ನಕಲ ಬದುಕಲಿ ಅಂತ ಕೇಳಿದ್ದೇನೆ, ನಕಲ ಬದುಕಲಿ. ಆಗ ಆತ ಕೇಳ್ತಾನೆ ಯಕ್ಷ ಧರ್ಮರಾಜ, ಏನಿದು ಆಶ್ಚರ್ಯ, ನಕಲ ಬದುಕಲಿ ಅಂತ ಕೇಳ್ತೀಯಲ್ಲ, ಮುಂದೆ ಎಷ್ಟು ಕೆಲಸ ಇದೆ ಗೊತ್ತಾ? ನೀವು ಮಾಡಬೇಕಾದೀಗ ವನವಾಸ ಮುಗಿಯುತ್ತೆ, ಅಜ್ಞಾತವಾಸ ಆಯಿತು ಆಗಬೇಕು, ಆಮೇಲೆ ದುರ್ಯೋಧನ ರಾಜ್ಯ ಕೊಡೋದಿಲ್ಲ ಯಥಾ ಪ್ರಕಾರ, ಯುದ್ಧ ಮಾಡಬೇಕು, ಎಷ್ಟು ಕಷ್ಟ ಇದೆ ಅಂತ ಹೊತ್ತು ನಕುಲ ಬದುಕಿ ಏನು ಮಾಡ್ತಾನೆ ನಿನಗೆ ಅಂತ ಕೇಳಿದೆ. ನಕುಲಿಂದ ಏನಾಗುತ್ತೆ ನಿನಗೆ? ಏನು ಆಗೋದಿಲ್ಲ. ಭೀಮಸೇನ ಅಂದ್ರೆ ನೀನು ಪಂಚಪ್ರಾಣ ಅಂತ ಹೇಳ್ತಾರೆ, ನಿಜವಾಗ್ಲೂ ಪಂಚಪ್ರಾಣನೇ, ಎಂಥ ಸಮರ್ಥ ಭೀಮಸೇನ, ಅವನಿಂದ ನೀವೆಲ್ಲ ಬದುಕಿದ್ದೀರಿ ಅಂತ ಭೀಮ ಬದುಕಲಿ ಅಂತ ಕೇಳಬಾರದೆ, ಹೋಗ್ಲಿ ಅರ್ಜುನ ಬದುಕಲಿ ಅಂತ ಕೇಳಬಾರದೆ, ಎಲ್ಲ ಬಿಟ್ಟು ನಕುಲ ಬದುಕಲಿ ಅಂತ ಕೇಳ್ತೀಯಲ್ಲ, ಯಾವ ಪುರುಷಾರ್ಥಕ್ಕೆ ಅಂತ ಕೇಳಿದರಂತೆ. ಆಗ ಧರ್ಮರಾಜ ಮಾತಾಡ್ತಾನೆ, ನನಗೆ ರಾಜ್ಯ ಕೋಶಗಳು ಮುಖ್ಯ ಅಲ್ಲ ಅಂತ ಹೇಳುತ್ತಾನೆ. ರಾಜ್ಯಕೋಶಗಳು ನನಗೆ ಮುಖ್ಯ ಅಲ್ಲ, ನನ್ನ ಜೀವನದ ಯಾವ ವೈಭವ ನನಗೆ ಮುಖ್ಯ ಅಲ್ಲ, ನಿಜವಾದ ಮುಖ್ಯವಾದದ್ದು ಒಂದೇ, ನನ್ನ ಅಪ್ಪನಿಗೆ ನನ್ನ ತಂದೆಗೆ ಇಬ್ಬರು ಹೆಂಡಂದಿರು, ಒಬ್ಬಳು ಕುಂತಿ ಒಬ್ಬಳು ಮಾದ್ರಿ. ಇವತ್ತು ನಾನು ಬದುಕಿದ್ದೇನೆ, ಕುಂತಿಯ ಮಗ ನಾನು ಬದುಕಿದ್ದೇನೆ, ಆದರೆ ಈ ನಾನು ಭೀಮ ಬದುಕಲಿ ಅಂದರೆ ಅರ್ಜುನ ಬದುಕಲಿ ಅಂದರೆ ಅವರಿಬ್ಬರು ಕುಂತಿ ಮಕ್ಕಳೇನೆ, ಇಬ್ಬರು ಕುಂತಿ ಮಕ್ಕಳು ಬದುಕಿದಾಗತ್ತೆ, ನಾನು ಇನ್ನೊಬ್ಬ ತಾಯಿ ಮನಸ್ಸಿಗೆ ಎಷ್ಟು ದುಃಖ ಆಗುತ್ತೆ, ಅವಳ ಮನಸ್ಸಿಗೆ ನೋವಾಗಬಾರದು. ಧರ್ಮರಾಜ ನನ್ನ ಮರೆತು ಬಿಟ್ಟ ಅಂತ ಅನ್ಕೊಂಡ್ಬಿಡಬಾರದು, ಆಕೆ ರಾಜ್ಯಕೋಶಗಳಿಗಿಂತ ಆ ಮಾತೃ ಹೃದಯ ನನಗೆ ಭಾರಿ ದೊಡ್ಡದು. ಅದಕ್ಕೆ ಕುಂತಿ ಮಾದ್ರಿ ಪುತ್ರಂ ವಿಹಾಯ ಕುಂತಿ ಪುತ್ರೋ ನಮಯ ಉತ್ಥಾಪನೀಯ ಧರ್ಮರಾಜನ ಮಾತಿತ್ತು. ನನಗೆ ಬದುಕೋ ಚಾನ್ಸ್ ಸಿಗೋದಾದ್ರೆ ನನಗೆ ಕುಂತಿ ಮಗ ಬದುಕಬಾರದೀಗ, ಮಾದ್ರಿ ಮಗನೇ ಬದುಕಬೇಕು, ನನ್ನ ತಾಯಿಗೆ ನಮ್ಮ ತಂದೆಗೆ ಸಂತೋಷ ಆಗಬೇಕು, ಅದು ನನ್ನ ಉದ್ದೇಶ. ನಿನಗೆ ರಾಜ್ಯಕೋಶಗಳು ಅಂದ್ರೆ ನನಗೆ ಆ ತಲೆ ಯೋಚನೆ ಮಾಡೋದಿಲ್ಲ, ನನಗೆ ಧರ್ಮ ಮುಖ್ಯ. ಅಲ್ಲಿ ಮಾತಾಡುತ್ತಾನೆ, ಧರ್ಮ ಏವ ಹತೋ ಹಂತಿ ಧರ್ಮೋ ರಕ್ಷತಿ ರಕ್ಷಿತಃ. ಇದು ಅಲ್ಲಿ ಬರೋ ಮಾತು ಮಹಾಭಾರತದಲ್ಲಿ, ಧರ್ಮೋ ರಕ್ಷತಿ ರಕ್ಷಿತಃ. ಯುದ್ಧ ಗೆದ್ದುಕೊಡೋದು ಯಾರೋ ಅಲ್ಲ, ಧರ್ಮ ಇತ್ತೋ ಎಲ್ಲಿ ಹೋದರೂ ಗೆಲ್ತೇವೆ, ಧರ್ಮ ಇಲ್ವೋ ಏನಿದ್ರೂ ಮನುಷ್ಯ ಸಾಯ್ತಾನೆ, ಆದ್ದರಿಂದ ಧರ್ಮ ನನ್ನನ್ನು ಕಾಪಾಡುತ್ತೆ, ಜನಗಳಲ್ಲ ಅಂತ ಹೇಳಿಬಿಟ್ಟ. ತಕ್ಷಣ ಮಾತಾಡ್ತಾನೆ ಧರ್ಮರಾಜನ ಧರ್ಮ ಪ್ರಜ್ಞೆ ಭಾರಿ ದೊಡ್ಡದು. ಆತ ತನ್ನ ಮಲತಮ್ಮನ ಬಗ್ಗೆ ಎಚ್ಚರ ವಹಿಸ್ತಾನೆ, ತನ್ನ ಸ್ವಂತ ತಮ್ಮಂದರು ಬದುಕದೆ ಹೋದರೂ ಪರವಾಗಿಲ್ಲ, ಮಲತಮ್ಮ ಬದುಕಬೇಕು, ಧರ್ಮರಾಜ ಈ ರೀತಿ ಮಾಡಿದ್ದಕ್ಕೆ ಮುಂದೆ ನಮಗೆ ಕತೆ ಗೊತ್ತಿದೆ. ತಕ್ಷಣ ಅವರು ಮಾತಾಡಿದರಂತೆ, ಧರ್ಮರಾಜ ನೀನು ಪ್ರಶ್ನೆ ಭಾರಿ ಖುಷಿಯಾಯಿತು ನನಗೆ, ಎಲ್ಲರೂ ಬದುಕಲಿ ಅಂತ ಹೇಳಿಬಿಡ್ತಾ. ಎಲ್ಲರೂ ಬದುಕಲಿ, ಸತ್ಯ ಇಲ್ಲ ವಿಚಾರ ಬೇರೆ, ಆ ನೋಗದಕ್ಕೆ ಕಾಣ್ತಿದ್ರು, ಎಲ್ಲರೂ ಬದುಕಲಿ ಅಂತ ತಕ್ಷಣ ಎದ್ದು ಬಿಟ್ಟರು. ಧರ್ಮರಾಜನ ಈ ಮಾತು ಎಲ್ಲರೂ ಬದುಕತಕ್ಕಂಥ ಒಂದು ಸಿದ್ಧಿ ತಂದುಕೊಟ್ಟು ಬಿಡ್ತು. ಧರ್ಮರಾಜ ಹೀಗೆ ಮಾಡಿದ. ಅದೇ ಋತರಾಷ್ಟ್ರ ಏನು ಮಾಡಿದ, ತನ್ನ ಮಕ್ಕಳು 100 ಜನ ಇದ್ದಾರೆ, ಪಾಂಡವರು ಒಬ್ಬರು ಇರಬಾರ್ದು, ಆ ಥರ ಪ್ಲಾನ್ ಮಾಡ್ತಾನೆ. ಎಂಥ ಅನ್ಯಾಯ ಇದು ಒಂದು, ಅದು ಒಂದು ಯೋಚನೆ ಮಾಡಬೇಕಾಗಿತ್ತು. ನಾವು ಮನೆಯಲ್ಲಿ ಇಬ್ಬರು ಇದ್ದೇವೆ, ಧೃತರಾಷ್ಟ್ರ ಪಾಂಡವ, ನಾವಿಬ್ಬರು ಇದ್ದೇವೆ, ನನ್ನ ಮಕ್ಕಳು 100 ಜನ ಇದ್ದಾರೆ, ಪಾಂಡವರಿಗೆ ನನಗೆ ನನ್ನ ಮಕ್ಕಳಿಗೆ ತಾಯಿ ತಂದೆ ಇಬ್ಬರು ಇದ್ದಾರೆ, ಪಾಂಡವರಿಗೆ ತಂದೆ ಇಲ್ಲ, ನನ್ನ ತಮ್ಮ ಅವನು, ಬರೀ ತಾಯಿ ಮಾತ್ರ ಇದ್ದಾಳೆ, ಅವರಿಗೆ ನ್ಯಾಯ ಸಲ್ಲಬೇಕು ಅಂತ ಧೃತರಾಷ್ಟ್ರ ಯೋಚನೆ ಮಾಡಲೇ ಇಲ್ಲ. ತನ್ನ ಮಕ್ಕಳ ಬಗ್ಗೆ ಪಕ್ಷಪಾತ ವಹಿಸಿದ, ಮಾಮಕ ಪಾಂಡವಾಶ್ಚೈವ ಅಂತ ಮಮಕಾರ ಇಟ್ಟುಕೊಂಡ. ಫಲಿತಾಂಶ, ಆ 100 ಮಕ್ಕಳು ಸತ್ತೋದ್ರು, ಒಬ್ಬನು ಉಳ್ಕೊಳ್ಳಿಲ್ಲ, ಪಾಂಡವರು ಉಳ್ಕೊಂಡ್ರು. ಧರ್ಮರಾಜ ಏನ್ ಮಾಡಿದ, ನಕುಲ ಉಳ್ಕೊಳ್ಳಿ ಅಂತ ಕೇಳಿದ್ದಕ್ಕೆ ಉಳಿದವರು ಉಳ್ಕೊಂಡ್ಬಿಟ್ರು. ಈ ಧರ್ಮ ಅಂದ್ರೆ ಇದೆ, ಮನುಷ್ಯ ಈ ರೀತಿ ಯೋಚನೆ ಮಾಡಿ ವ್ಯಾಲ್ಯೂಸ್ ಪ್ರಕಾರ ಥಿಂಕ್ ಮಾಡಬೇಕೇ ಹೊರತು ಹಣದ ಪ್ರಕಾರ ಥಿಂಕ್ ಮಾಡಬಾರ್ದು. ಈ ಮಾನಿಟರಿ ಥಿಂಕಿಂಗೇ ಮನುಷ್ಯನಿಗೆ ಜಾಸ್ತಿ. ಏನಾದ್ರು ಉಪಯೋಗ ಅಂತ ಕೇಳಿದ್ರೆ ದುಡ್ಡಿನ ಏನ್ ಪ್ರಯೋಜನ, ದುಡ್ಡಿನ ಪ್ರಕಾರ ಪುಣ್ಯ, ಪುಣ್ಯ ನೀನೇ ಇಟ್ಕೋ, ದುಡ್ಡು ಬರಬಾರ ಹೇಳು ಅಂತ ಕೇಳುತ್ತೆ. ಪುಣ್ಯ ಅಂಬೋದು ಎಂದೂ ಎನ್ಕೇಶ್ ಆಗುತ್ತೆ, ಈ ಹಣ ಅಂಬೋದು ಅದು ಯಾವ ಕಾಲಕ್ಕೆ ಬೇಕಾದ್ರೆ ಹೋಗಿಬಿಡಬಹುದು. ಪುಣ್ಯ ಅಂಬೋದಕ್ಕಿರೋ ಬೆಲೆ ಎಂದೂ ಕೂಡ ಹಣಕ್ಕಿಲ್ಲ. ಅದು ಗೊತ್ತಾಗಬೇಕಾದ್ರೆ ಧರ್ಮರಾಜನ ಕಥೆ ಕೇಳಬೇಕು. ಧರ್ಮರಾಜ ಮಾತಾಡಿದ್ದಕ್ಕೆ ರಾಜ್ಯ ಗೆದ್ದ, ರಾಜ್ಯ ಪಡ್ಕೊಂಡ, ಯುದ್ಧ ಗೆದ್ದ, ವಿಶ್ವದಲ್ಲಿ ಧರ್ಮೋ ವಿವರ್ಧತೆ ಯುಧಿಷ್ಠಿರ ಕೀರ್ತನೇನ ಅಂತ ಹೆಸರು ಮಾಡಿಬಿಟ್ಟ. ಪುಣ್ಯಾತ್ಮ ಅಂದ್ರೆ ಪುಣ್ಯಾತ್ಮನೇ ಆಗ ಆಯ್ತು, ಎಲ್ಲರೂ ಬದುಕಲಿ ಅಂತೇಳಿ ಧರ್ಮರಾಜ. ಇನ್ನೇನು ಬೇಕು ಅಂತ ಕೇಳುತ್ತಾನೆ. ನನಗೆ ಆ ಯಾವುದೋ ಜಿಂಕೆ ಬಂದುಬಿಟ್ಟು ನಮ್ಮ ಬ್ರಾಹ್ಮಣನ ಅಪೂರ್ವವಾದಂಥ ಅರಣ್ಯನ್ನು ಒಯ್ದು ಬಿಟ್ಟಿದೆ, ಅವನ ಅಗ್ನಿಹೋತ್ರ ಮಾಡಕ್ಕೆ ಸಾಧ್ಯವಾಗ್ತಾ ಇಲ್ಲ, ಅದು ಪ್ರಾರ್ಥನೆ ಮಾಡ್ತೇನೆ ಅವನ ಅರಣಿ ಭಾಂಡ ಅರಣಿಗಳನ್ನು ಕೊಡಿಸು ಅಂತ ಕೇಳಿದ ತಕ್ಷಣ ಧರ್ಮರಾಜ, ಯಾರೋ ಒಯ್ದಿದ್ದಲ್ಲಪ್ಪ ಅದು, ನಾನೇ ಒಯ್ದಿದ್ದು ಅಂತ ಹೇಳಿದನು. ನಾನೇ ಒಯ್ದಿದ್ದ ಅದನ್ನ, ನೀನು ಯಾರು ಅಂದ್ರೆ ನಾನು ಯಮ ಅಂತ ಆ ಹೇಳುತ್ತಾನೆ. ಇಷ್ಟೊತ್ತು ಮಾಡಿದ ವ್ಯಕ್ತಿ ಬಕಪಕ್ಷಿ ಅಲ್ಲ, ಬರೀ ಜಿಂಕೆಯಲ್ಲ, ಬರೀ ಯಕ್ಷನಲ್ಲ, ಸಾಕ್ಷಾತ್ ಯಮದೇವರು ಇಷ್ಟೆಲ್ಲ ಮಾಡಿ ಈ ಹೇಳ್ತಾನೆ, ನಾನು ಮಾಡಿದ್ದ ಕೆಲಸನ ಯಾಕೆ ಮಾಡಿದೆ ಅಂದ್ರೆ, ನಿನ್ನ ಪರೀಕ್ಷೆ ಮಾಡಬೇಕು ಅಂತ ಮಾಡಿದೆ ಅಂತ ಹೇಳಿದನು. ನಿನ್ನ ಪರೀಕ್ಷೆ ಮಾಡಬೇಕು, ಇಂಥ ಇಕ್ಕಟ್ಟಿನಲ್ಲಿ ಏನು ಮಾಡ್ತಿದ್ದು ಪರೀಕ್ಷೆ ಮಾಡಬೇಕಾಗಿತ್ತು. ನಾನು ನೀನು ಗೆದ್ದೆ ಅಂತ ಹೇಳಿಬಿಡ್ತಾನೆ, ನೀನು ಗೆದ್ದೆ, ಈಗ ಸ್ವಾರ್ಥವನ್ನು ಹಿಂದೆ ಹಾಕಿಬಿಟ್ಟು ಪರಾರ್ಥವನ್ನು ಮುಂದೆ ಮಾಡಿ ಬದುಕಿದೆಯಲ್ಲ, ನನ್ನ ಭಾರಿ ಖುಷಿಯಾಗಿದೆ, ಆದ್ದರಿಂದ ನೀನು ಏಕಾದ ವರ ಕೇಳು ಅಂತ ಕೇಳಿದ ತಕ್ಷಣ ಆಗ ಧರ್ಮರಾಜ ಕೇಳುತ್ತಾನೆ. ಮೊದಲಂತೂ ಕೇಳಿ ಆಯ್ತಲ್ಲ, ಆ ಬ್ರಾಹ್ಮಣ ಅಲ್ಲಿ ನಿಮ್ಮ ಫಸ್ಟ್ ಆಗಿ ಕೆಲಸ ಕೇಳೋ, ಅದನ್ನೇ ಮರ್ತು ಬಂದ್ಬಿಟ್ಟಿರ್ತಾನೆ, ಕಳಿಸಿದ್ದ ಅದಕ್ಕೆ ಅದನ್ನೇ ಮರ್ತು ಬಂದಿರ್ತಾನೆ ಪಾಪ. ಧರ್ಮರಾಜ ಫಸ್ಟ್ ಪೂರೈಸಿಬಿಡ್ತಾನೆ, ಅದನ್ನು ಪೂರೈಸಿ ಈಗ ಕೇಳುತ್ತಾನೆ, ನನಗೆ ಇನ್ನೇನು ಅಜ್ಞಾತವಾಸ ಬರ್ತಾ ಇದೆ, ವನವಾಸ ಮುಗಿದು ಹೋಗಿಬಿಟ್ಟಿದೆ, ಅಜ್ಞಾತವಾಸ ಬರ್ತಾ ಇದೆ, ಅಜ್ಞಾತವಾಸ ಕಾಲದಲ್ಲಿ ನಾವೇನಾದರೂ ಗುರುತು ಸಿಕ್ಕಿಬಿಟ್ರೆ ಮತ್ತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಬೇಕಾಗುತ್ತೆ, ಅದಕ್ಕೆ ಹೇಗೋ ವರ ಕೊಡುತ್ತೆ, ಆದರೆ ವರ ಕೊಟ್ಟುಬಿಡು, ಅಜ್ಞಾತವಾಸ ಕಾಲಕ್ಕೆ ನಮ್ಮನ್ನು ಯಾರೂ ಗುರುತಿಸಬಾರದು ಅಂತ ಕೇಳಿದ್ದಾನೆ. ನಮ್ಮ ಗುರುತು ಯಾರಿಗೂ ಸಿಗಬಾರದು, ನಿರ್ವಿಘ್ನವಾಗಿ ಅಜ್ಞಾತವಾಸ ಮುಗಿಯಬೇಕು ಅಂತ ಕೇಳಿದ ತಕ್ಷಣ ಯಮದೇವರು ಹೇಳ್ತಾರೆ, ತಥಾಸ್ತು ಅಂತ ಹೇಳಿದರೆ, ತಥಾಸ್ತು ವರ ಕೊಡ್ತೇನೆ, ಮೊದಲನೇ ವರ ಅದರಲ್ಲಿ ಅವರೇ ಕೊಟ್ಬಿಡ್ತಾರೆ ನಿಮಗೆ, ಅಜ್ಞಾತವಾಸ ಕಾಲದೊಳಗೆ ನೀವು ಇಷ್ಟಪಟ್ಟ ರೂಪ ಅದಾಗಿ ಬರಲಿ ಅಂತ ಹೇಳಿಬಿಟ್ರೆ. ಅದು ಮೇಕಪ್ ಏನು ಮಾಡ್ಕೋಬೇಕಾಗಿಲ್ಲ, ಯಾವ ಡ್ರೆಸ್ ತಾಕೋಬೇಕಾಗಿಲ್ಲ, ಏನಾಗಲಿ ಅಂದ್ರೆ ತಕ್ಷಣ ಆಟೋಮೆಟಿಕ್ ಆಗಿಬಿಡಬೇಕು. ಈ ಮೊದಲನೇ ವರ ಇದು ಒಂದು, ಮತ್ತೆ ಇಷ್ಟಪಟ್ಟ ನೀವು ರೂಪ ವಾಪಸ್ ಬರಲಿ, ಇಲ್ಲವರು ಬಜೆಟ್ ಆಗುತ್ತೆ, ಆಮೇಲೆ ಚೇಂಜ್ ಆಗಿಬಿಡೋದು, ಆಮೇಲೆ ವಾಪಸ್ ಬರದೆ ಹೋದ್ರೆ ಕಷ್ಟ. ಭೀಮಸೇನಿಗೆ ಯೋಚನೆ ಇಲ್ಲ, ಅರ್ಜುನ ಮೇಲಿದ್ದಾನೆ, ಉಳಿದವರಿಗೆ ಯಮದೇವರು ವರ ಕೊಟ್ಟರೆ ಬಹಳ ಹೆಲ್ಪ್ ಆಗುತ್ತೆ. ಅದಕ್ಕೆ ನಿಮ್ಮರು ಇಷ್ಟಪಟ್ಟಾಗ ವಾಪಸ್, ಯಥೇಷ್ಟ ರೂಪಾಪ್ತಿಂ ಅಥ ಏಷಾಮ್, ಆಗ ಅದನ್ನು ಒಪ್ಕೊಂಡ್ರಂತೆ. ಆಮೇಲೆ ಇನ್ನೊಂದು ವರ ಕೊಡ್ತಾರೆ, ಭಾರಿ ಇಂಟ್ರೆಸ್ಟಿಂಗ್ ಅದು. ಧರ್ಮರಾಜ, ನಿಮ್ಮನ್ನ ವೇಷ ಬದಲಾಯಿಸಿ ಇಷ್ಟಪಟ್ಟರೆ ವೇಷ ಹಾಕಿಕೊಡಿ ಅಂತ ಹೇಳಿದೆ ನಾನು, ಹಾಕಿಕೊಡೋಬಿಡ ನಿಮ್ಮ ಇಷ್ಟ, ನಾನು ವರ ಕೊಡ್ತೇನೆ. ನಿಮ್ಮನ್ನ ದುರ್ಯೋಧನಾದಿಗಳು ಅವರ ಕಡೆಯವರು ನೀವು ಎದುರಿಗೆ ಹೋಗಿ 5 ಜನ ಒಟ್ಟಿಗೆ ನಿಂತುಕೊಂಡು ಗುರುತಿಸಲಿಕ್ಕೆ ಸಾಧ್ಯವಾಗೋದಿಲ್ಲ, ಹಾಗೆ ಆಗಲಿ ಅಂತ ಹೇಳಿಬಿಟ್ರೆ, ಎಲ್ಲೋ ಇರಬೇಕಾಗಿಲ್ಲ, ನೀವು ಡೈರೆಕ್ಟ್ ಅವ್ನು ಎದುರು ನಿಂತ್ಕೊಂಡ್ರೆ ಗುರುತಿಸೋದಿಲ್ಲ, ಆಯ್ತೋ ಇಲ್ಲೋ ಅಂತ ವರ ಕೊಟ್ಬಿಟ್ರು. ಇದಕ್ಕಿಂತ ಇನ್ನೇನು ಬರಬೇಕು, ಈ ಮಾತು ಸರಿಯಾಗಿ ನೆನಪಿಕೊಂಡಿರಬೇಕು. ದುರ್ಯೋಧನ ಭಾರಿ ಗಲಾಟೆ ಮಾಡ್ತಾನೆ ಮುಂದೆ, ಈ ವರ ಅರ್ಥ ಮಾಡಿಕೊಂಡ್ರೆ ವಿಷಯ ಏನಂತ ಗೊತ್ತಾಗ್ತದೆ, ನಿಮ್ಮನ್ನು ಯಾರೂ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ವರ ಕೊಟ್ಟುಬಿಟ್ಟು ಇನ್ನೇನು ಬೇಕು ಮತ್ತೆ ಕೇಳು ಅಂತ ಹೇಳಿದ್ರೆ, ಇನ್ನೇನು ಬೇಕು ಕೇಳು ಅಂತ ಕೇಳಿದ್ರೆ, ಇನ್ನೇನು ಬೇಡ, ದಾನೇ ಧರ್ಮೇಚ ಸದಾ ಮಮ ರತಿರ್ಭವೇತ್ ಅಂತ ಕೇಳುತ್ತೆ. ದಾನ ಧರ್ಮದಲ್ಲಿ ಯಾವಾಗ ನನ್ನ ಬುದ್ಧಿ ಹಾಗೆ ಇರಲಿ, ಇವತ್ತಿದ್ದಾಗ ಸ್ಥಿರವಾಗಿ ಉಳಿಯಲಿ ಅಂತ ಕೇಳಿದ ತಕ್ಷಣ ತಥಾಸ್ತು ಅಂತೇಳಿ ಮಾಯವಾಗಿ ಬಿಟ್ಟನಂತೆ. ಅಲ್ಲಿಗೆ ಯಮ ಧರ್ಮ ಸಂವಾದ ಇದೆ, ಯಮ ಯಮ ಸಂವಾದ ಇದ್ದಾಗ ಲೆಕ್ಕ, ಇಷ್ಟೊತ್ತು ಕೂಡ ಯಮ ಯಮ ಸಂವಾದ, ಧರ್ಮ ಧರ್ಮ ಸಂವಾದ, ಯಮ ಧರ್ಮ ಇಬ್ಬರು ಮಾಡಿದಂಥ ಧರ್ಮ ವಿಷಯಕ ಸಂವಾದ. ಅದರ ಫಲಿತಾಂಶ ಜಗತ್ತಿಗೆ ಜ್ಞಾನ ಕೊಡ್ತಕ್ಕಂಥ ಅಮೂಲ್ಯ ವಿಚಾರಗಳನ್ನು ಅಲ್ಲಿ ಊದುಕು ಹೇಳ್ತಾ ಬರುತ್ತೆ. ಇದು ವೇದವ್ಯಾಸ ದೇವರ ರಚನಾ ಸಂವಿಧಾನ. ಅದು ನಡೆದು ಹೋದ ಕಥೆಯನ್ನು ಯಾತಕ್ಕೆ ಬರೆದ್ರು ಅನ್ನೋದು ಕೂತ್ರ ಇದು ಅಂತ. ಇಲ್ಲಿ ಕುಮಾರವ್ಯಾಸ ಒಂದು ಕಥೆ ಕಟ್ತಾರೆ, ವಿಚಿತ್ರ ಕಥೆ ಕಟ್ಟಿಬಿಟ್ಟಿದ್ದಾರೆ. ಅಲ್ಲಿ ಏನಾಯ್ತಂತೆ, ದುರ್ಯೋಧನ, ಅದು ಮಹಾಭಾರತದಲ್ಲಿಲ್ಲ, ಮೊದಲೇ ಹೇಳಿದಂತೆ, ಅವನು ಪಾಂಡವರನ್ನ ಏನಾರ ಮಾಡಿ ಕೊಂದು ಬಿಡು, ಇನ್ನು ವನವಾಸ ಮುಗಿತಾ ಬಂದ್ಬಿಡುತ್ತಲ್ಲ, ಏನಾರ ಕಥೆ ಮುಗಿಸ್ಬೇಕು ಅಂತೇಳಿ ಒಬ್ಬ ರಾಕ್ಷಸ ಪುರೋಹಿತನ್ನು ಕರೆದು ಅವನ ಕೈಯಲ್ಲಿ ಒಂದು ಮಾಟ ಮಾಡಿಸ್ತಾನೆ, ಹೋಮಗೆ ಎಲ್ಲ ಮಾಡಿಸಿಬಿಡ್ತಾನೆ. ಒಂದು ಪಿಶಾಚಿ ಮೇಲೆ ಕೆತ್ತಿತಂತೆ ಮೇಲಕ್ಕೆ, ಅದರಿಂದ ಏನು ಬೇಕು ಅಂತ ಕೇಳುತ್ತಾನೆ. ಏ ಪಾಂಡವರಿದ್ದಾರೆ, ತಿಂದುಬಿಡು ಅಂತ ಕಳಿಸಿಬಿಟ್ಟನ. ಪುರೋಹಿತ ಅಪ್ಪಣೆ ಮಾಡ್ತಾನೆ, ಪಾಂಡವರು ತಿಂದು ಹಾಕಿಬಿಡು ಅಂತ ಹೇಳಿದ ತಕ್ಷಣ ಅದು ಬಂತಂತೆ, ಎಲ್ಲಿಗೆ ಬಂತಂತೆ, ಸರಿಯಾಗಿ ಇಲ್ಲಿಗೆ ಬಂತು. ಅಷ್ಟೊತ್ತಿಗೆ ಏನು ನಡೆದಿತ್ತು, ಧರ್ಮರಾಜ ಯಕ್ಷರ ಪ್ರಶ್ನೋತ್ತರ ನಡೆದಿತ್ತು, ಅವ್ರ ಪ್ರಶ್ನೆ ಕೇಳೋದು ಉತ್ತರ ಕೇಳೋದು ನಡೆದಿತ್ತು, ತಿನ್ನಲಿಕ್ಕೆ ಅಂತ ಬಂತು. ಅದನ್ನು ನಿಯಮ ಅದು ಏನಂತೆ, ಯಾರು ಧರ್ಮಶಾಸ್ತ್ರ ವಿಚಾರ ಮಾಡ್ತಾರೋ ಅವನು ತಿನ್ನೋದಿಲ್ಲ. ನೋಡಿ ಪಿಶಾಚಿಗೂ ನಿಯಮ ಇದೆ, ಭಾರಿ ಇಂಟ್ರೆಸ್ಟ್ ಅದು. ಒಂದು ಧರ್ಮಶಾಸ್ತ್ರ ಯಾರು ವಿಚಾರ ಮಾಡ್ತಾರೋ ಅವನು ತಿನ್ನೋದಿಲ್ಲ. ಸ್ಟೂಡೆಂಟ್ ಅಂದ್ರೆ ಪೊಲೀಸ್ ಬಿಟ್ಬಿಡ್ತಾನೆ, ಎಷ್ಟೋ ತರ ಹಾಳಾಗಿ ಹೋಗಿ ಬಿಟ್ಬಿಡ್ತಾರೆ ಪದ್ಧತಿ ಅದು. ಒಂದು ಅದಕ್ಕೆ ಧರ್ಮಾದೇ ತಿನ್ನಕ್ಕೆ ಹೋಗಲಿಲ್ಲ. ಉಳಿದನ್ನ ತಿನ್ಬಹುದಲ್ಲ ಅಂತ ಕೇಳಿದ್ರೆ, ಯಾರು ಸತ್ತು ಬಿದ್ದಿರ್ತಾರೋ ಅವ್ನು ತಿನ್ನೋದಿಲ್ಲ, ಅವರು ತಿನ್ನಲಿಕ್ಕಾಗಲಿಲ್ಲ. ಪಿಶಾಚಿ ವಾಪಸ್ ಹೋಯ್ತು, ತಿನ್ನಲಿಕ್ಕೇನು ಸಿಗಲಿಲ್ಲ, ಆ ಪುರೋಹಿತನ ತಿಂದು ಹೋಗ್ಬಿಡ್ತಂತ ಕೇಳಿದ. ಇದು ಅವನು ಕಟ್ಟಿದ ಕಥೆ ಇದು. ಒಂದು ಈ ಕಥೆ ಸುಳ್ಳು ಕಥೆ, ಆದ್ರೆ ಒಳ್ಳೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಪಿಶಾಚಿಗಳು ವ್ರತ ಮಾಡ್ತಾ ಇರೋದು ಭಾರಿ ಇಂಪಾರ್ಟೆಂಟ್. ಒಂದು ಕೊನೆಗೆ ಅವರು ಧರ್ಮಶಾಸ್ತ್ರ ಮುಟ್ಟೋದಿಲ್ಲ ಅಂತ, ಇನ್ನೊಂದು ಕೊನೆಗೆ ಅದು ಹುಟ್ಟಿಸಿದ ಪುರೋಹಿತನ್ನೇ ಪಿಶಾಚಿಯಿಂದ ಹಾಕಿಬಿಡ್ತಾ. ಆದ್ರಿಂದ ಈ ವಾಮಾಚಾರ ಅಂಬುದು ಅತ್ಯಂತ ಸೂಯಿಸೈಡ್ ಅಲ್ಲ ಅದು. ಒಂದು ವಾಮ ಸದಾಚಾರ ಅಂಬುದು ತಾರಕ, ವಾಮಾಚಾರ ಮಾರಕ. ಆದ್ರಿಂದ ಎಂದೂ ವಾಮಾಚಾರವನ್ನು ಮಾಡಬಾರದು. ಅದರ ದುಷ್ಪರಿಣಾಮ ಏನಾಯ್ತು ಅಂತ ಕೇಳಿದುಕೊಳ್ಳೆ ದೃಷ್ಟಾಂತ. ದುರ್ಯೋಧನೇ ತಿನ್ಬಹುದಾಗಿತ್ತು ನ್ಯಾಯವಾಗಿ, ಭಾರಿ ಮಹಾಪಿಶಾಚಿ, ತಿನ್ನಲಿಕ್ಕಾಗಲಿಲ್ಲ. ದುರ್ಯೋಧನ ಅಂದ್ರೆ ದೊಡ್ಡ ದೈತ್ಯ ಅವನು, ಆದ್ದರಿಂದ ಸಣ್ಣ ಪಿಶಾಚಿ ತಿಂದು ಹೋಗಿಬಿಡುತ್ತೆ ಅಷ್ಟೇ. ಇದು ಅವನು ಕಟ್ಟಿದ ಕಥೆ ಅಷ್ಟೇನೆ, ಸುಮ್ಮನೆ ಇಂಥ ಕಥೆಗಳು ಕಟ್ಟಿಕೊಂಡು ಹೋಗಲಿ, ಇತಿಹಾಸ ಅಂತ ಹೇಳಬಾರದು ಅದನ್ನು, ಕಥೆಗಳಷ್ಟೇನೆ. ಅಲ್ಲಿ ಯಾವ ಕಥೆ ಕಟ್ಟಿದ್ರೆ ಮೂಲದ ತತ್ವ ಹೋಗುತ್ತೋ ಅದನ್ನು ಕಟ್ಟಬಾರದು, ಮೂಲದ ಸ್ಪಿರಿಟ್ ಹಾಳಾಗೋದಾದ್ರೆ ಯಾವಂಥ ಕಥೆನೂ ಕಟ್ಟಬಾರದು. ಇಂಥ ಕಥೆಯನ್ನು ಕಟ್ಟಿದರೆ ಸುಮ್ಮನೆ ತಮಾಷೆ ಕಟ್ಟಿದರೆ ಯೋಚನೆ ಇಲ್ಲ. ಆದ್ರೆ ತತ್ವ ಬದಲಾಯಿಸಕ್ಕೆ ಮಾತ್ರ ಯಾರಿಗೂ ಇಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಕವಿಗಳಲ್ಲೂ ಕೂಡ ಎಷ್ಟು ವೆರೈಟಿ ಇರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಅಲ್ಲಿಗೆ ವನಪರ್ವ ಮುಕ್ತಾಯವಾಗಿ ಮುಂದೆ ವಿರಾಟ ಪರ್ವ ಪ್ರಾರಂಭವಾಗಬೇಕು. ವಿರಾಟ ಪರ್ವ ಹೇಳಿದ್ರೆ ಮಳೆ ಬರುತ್ತೆ ಅಂತ ಹೇಳಿ ಪ್ರಸಿದ್ಧ. ವನ ಪರ್ವಕ್ಕೆ ಮಳೆ ಬಂದಿದ್ದರಿಂದ ಯೋಚನೆ ಇಲ್ಲ. ವಿರಾಟ ಪರ್ವಕ್ಕೆ ಮಳೆ ಬರೋದು, ಮಹಾಭಾರತ ಶುರುವಾದಾಗಲೇ ಮಳೆ ಬರ್ತಾನೆ ಇದೆ ಹೆಚ್ಚು ಕಡೆ. ಅದು ಎಂಥ ಬೇಸಿಗೆಲ್ಲಾದರೂ ಬರುತ್ತೆ, ಯಾವಾಗಾದರೂ ಬಿಡೋದಿಲ್ಲ ಅದು. ಒಂದು ಅಷ್ಟು ಶಕ್ತಿ ಮಹಾಭಾರತಕ್ಕಿದೆ ಅನ್ನೋದ್ರ ಬಗ್ಗೆ ಮತ್ತೊಂದು ಮಾತೇ ಇಲ್ಲ. ಮುಂದಿನ ಪ್ರವಚನ ಆಗಸ್ಟ್ 16-22 ಒಂದು ವಾರದ ಕಾಲ ವಿರಾಟ ಪರ್ವದ ಪ್ರವಚನ ಇರುತ್ತೆ. ಅದಂತೂ ಭಾರಿ ರಮ್ಯವಾದಂಥ ಮತ್ತೊಂದು ಭಾಗ. ಮಹಾಭಾರತರೇ ಹೇಳಿಬಿಡ್ತಾರೆ, ಮಹಾಭಾರತ ಅತ್ಯಂತ ಸುಂದರ ಪರ್ವಗಳು ಅಂದರೆ ವಿರಾಟ ಉದ್ಯೋಗ ಸಾರವಾನ್ ಅಂತ ಕರೀತಾರೆ. ಅದರಲ್ಲಿ ಏನೇನು ವಿಷಯ ಬರುತ್ತೆ, ಎಷ್ಟು ಅದ್ಭುತಗಳ ಸರಮಾಲೆ ನಡೆಯುತ್ತೆ ಎಂಬುದನ್ನು ಆಗ ನೋಡೋಣ ಅಂತ ಹೇಳ್ತಾ, ಈ ಬಾರಿಯ ಪ್ರವಚನ ಮಾಲಿಕೆಯಲ್ಲಿ ವನಪರ್ವದೊಳಗೆ ಪಾಂಡವರ ವಿಶೇಷವಾದ ಸಾಹಸದ ಮಾಲೆಯನ್ನೇ, 12 ಸಾಹಸದ ಕಥೆಯನ್ನು ಕೇಳಿದ್ದೇವೆ. ಎಂದಿನಂತೆ ಈ ರೀತಿ ಮಹಾಭಾರತ ನಿರ್ವಿಘ್ನ ನಡೆಯೋದು ಭಾರಿ ಕಷ್ಟ. ಆದರೆ ಶ್ರೀ ಗುರುರಾಜ ದೇಶಮುಖ್ ಅವರು ಸಪತ್ನೀಕರಾಗಿ ಸಕುಟುಂಬರಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅದು ಅತ್ಯಂತ ಶ್ಲಾಘ್ಯವಾದಂಥ ಕೆಲಸ. ಜೊತೆಗೆ ರಾಘವೇಂದ್ರ ರಾಯರು, ಸತ್ಯನಾರಾಯಣ ರಾಯರು ಸೇರಿ ಈ 3 ಜನ ಸೇರಿದ ವಿಶೇಷವಾದಂತಹ ಶ್ರಮದ ಫಲವಾಗಿ ವಿಜಯಭಾರತಿ ಶಾಲೆಯಂತಹ ಒಳ್ಳೆ ಲೌಕಿಕ ಶಾಲೆಯಲ್ಲಿ ಅಧ್ಯಾತ್ಮದ ವಿಚಾರದಲ್ಲಿ ಬಹುಶಃ ಬೆಂಗಳೂರಿನಲ್ಲಿ ಒಂದೇ ಅಂತ ಕಾಣಿಸ್ತದೆ. ಲೌಕಿಕ ಶಾಲೆ ಒಂದರೊಳಗೆ ಮಧ್ಯಾಹ್ನ ಎಲ್ಲ ಲೌಕಿಕ ವಿದ್ಯೆ, ಸಾಯಂಕಾಲದೊಳಗೆ ಅಧ್ಯಾತ್ಮ ವಿದ್ಯೆ, ಈ 2 ವಿದ್ಯೆಗಳನ್ನು ಕೊಡತಕ್ಕಂಥ ವಿಜಯ ಭಾರತಿ ಅಂತ ಹೆಸರು ಸಾರ್ಥಕವಾಗಿರ್ತಕ್ಕಂತಹ ಶಾಲೆ ಇದು ಒಂದು. ಅದಕ್ಕೆ ಗುರುರಾಜ್ ಅವರು ಹೇಳಿದ ಹಾಗೆ ಪರಮಪೂಜ್ಯ ಪೇಜಾವರ ಶ್ರೀಗಳಂತಹ ಮಹಾನುಭಾವರ ನೇತೃತ್ವ ಇರೋದೇ ಆ ಸಿದ್ಧಿಗೆ ಕಾರಣ. ಅದು ಸುಲಭವಾಗಿ ಊಹಿಸಿಬಿಡಬಹುದು. ಸಾಮಾನ್ಯವಾಗಿ ಇಂತಹ ಮಹಾಭಾರತಾದಿಗಳ ಸಿದ್ಧಿಗೆ ಒಂದು ಅನೇಕ ವ್ಯಾಗಾರಮ ಹುಡುಕಬೇಕಾಗುತ್ತೆ. ಇದಾಯ್ತೋ ಇಲ್ಲ, ಯಶಸ್ವಿ ಆಯ್ತೋ ಇಲ್ಲ ಅಂತ ಹುಡುಕ ಅನೇಕ ಕಾರಣಗಳಿರುತ್ತವೆ. ಒಂದು ಕಾರಣ ಬಹಳ ಸ್ಪಷ್ಟ, ನಾವು ಮಹಾಭಾರತವನ್ನು ಬರೆದಿದ್ದು ವೇದವ್ಯಾಸ ದೇವರು, ಲೇಖನ ಮಾಡಿದ್ದು ಗಣೇಶ ಅಂತ ಕೇಳುತ್ತೇವೆ. ಮಹಾಭಾರತ ಶುರುವಾಗ ವರ್ಷದೊಳಗೆ ಗಣೇಶನ ವಿಗ್ರಹನೇ ಬಂದುಬಿಟ್ಟಿದೆ ಅಂತ ಅರ್ಥ ಮಾಡಿಕೊಂಡ್ರೆ ಆ ಗಣೇಶ ಬಂದಂತೆ ಆಯ್ತಲ್ಲಿ. ಶ್ರೀಶ ನಂಗ್ರಿ ಸರೋಜ ಭೃಂಗ ಮಹೇಶ ಸಂಭವ ಮನ್ಮನದೊಳು ಪ್ರಕಾಶಿ ಸನುದಿನ ಪ್ರಾರ್ಥಿಸುವೆ ಪ್ರೇಮಾತಿಶಯದಿಂದ ನೀ ಸಲಹು ಸಜ್ಜನರ ವೇದವ್ಯಾಸ ಕರುಣಾಪಾತ್ರ ಮಹದಾಕಾಶಪತಿ ಕರುಣಾಳು ಕೈಪಿಡಿ ದೆಮ್ಮನು ಧರಿಸೋ. ಹರಿಕಥಾಮೃತ ಸಾರದಲ್ಲಿ ಗಣೇಶನ ಹೀಗೆ ಸ್ತೋತ್ರ ಮಾಡಿದ್ದಾರೆ, ವೇದವ್ಯಾಸ ಕರುಣಾಪಾತ್ರ ಅಂತಾನೆ ಗಣೇಶನಿಗೆ ಹೆಸರು. ಅಂದಮೇಲೆ ಇದು ಒಳ್ಳೆ ಶೇಷವಾದಂತಹ ಪ್ರೇರೇಪಣೆ ಇದ್ದಾಗೆ, ಆ ಮೂಲಕ ಶಾಲೆಗೆ ಒಂದು ಶಾಶ್ವತವಾದ ಒಂದು ಕಾಣಿಕೆ ಬಂದಾಗಾಯ್ತು. ಮಹಾಭಾರತದ ನೆಪದಿಂದ ಶಾಶ್ವತವಾದಂತಹ ಗಣೇಶನ ವಿಗ್ರಹ ಬಂದಿದ್ದು ಒಳ್ಳೆ ಶುಭ ಸೂಚನೆ ಅಂತ ಭಾವಿಸ್ತಾ, ಈ ರೀತಿ ಕಾರ್ಯಕ್ರಮ ಮಾಡಿಸ್ತಕ್ಕಂತಹ ಗುರುರಾಜರವರು, ಅವರ ಒಂದು ಕುಟುಂಬ ವರ್ಗ, ಸತ್ಯನಾರಾಯಣ ಅವರು, ರಾಘವೇಂದ್ರ ರಾಯರು, ಎಲ್ಲರಿಗೂ ಕೂಡ ವಿಶೇಷವಾದಂಥ ಅನುಗ್ರಹವನ್ನು ದೇವರು ಮಾಡಲಿ. ಇನ್ನು ಮುಂದೆ ದೊಡ್ಡ ದೊಡ್ಡ ಪರ್ವಗಳು ಶುರುವಾಗುತ್ತೆ. ವಿರಾಟ ಉದ್ಯೋಗ ಶುರುವಾದ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ದೊಡ್ಡ ದೊಡ್ಡ ಪರ್ವಗಳಿವೆಲ್ಲ ಕೂಡ. ಆಮೇಲೆ ಯುದ್ಧ ಪರ್ವ ಬಂದ ಮೇಲಂತೂ ಭಾರಿ ಭಯಂಕರವಾದಂಥ ಹೋರಾಟದ ವಾತಾವರಣ. ಇಷ್ಟಾದರೂ ಕೂಡ ಮಹಾಭಾರತ ಮಹಾಭಾರತನೇ. ಅದರ ಪ್ರತಿಯೊಂದು ಫಲದ ಫಲಶ್ರುತಿ ಕೂಡ ಮನಸ್ಸಿಗೆ ಶಾಂತಿ ಸುಖ ಸಮಾಧಾನ ನೆಮ್ಮದಿಯನ್ನು ಕೊಡೋದು ಅವುಗಳ ವೈಶಿಷ್ಟ್ಯ. ಅವುಗಳ ಮಧ್ಯಾಹ್ನ ಬದುಕೋದೊಂದು ನಮ್ಮ ಜೀವನ ಪರಮ ಸಾರ್ಥಕ. ಮಹಾಭಾರತದ ಕೊನೆಗೆ ಹೇಳ್ತಾರೆ, ಸ್ನಾತವ್ಯಂ ಭಾರತೇ ತೀರ್ಥೇ. ಪ್ರತಿನಿತ್ಯ ಸ್ನಾನ ಮಾಡಬೇಕು ಅಂತಿದ್ರೆ ಮಹಾಭಾರತ ಕೇಳಿ, ಅದಕ್ಕಿಂತ ದೊಡ್ಡ ತೀರ್ಥ ಇಲ್ಲ ಅಂತ ಹೇಳಿಬಿಡುತ್ತೆ. ಸ್ನಾನ ಮಾಡಿರೋ ಜ್ಞಾನತೀರ್ಥದಲ್ಲಿ. ಸ್ನಾತವ್ಯಂ ಭಾರತೇ ತೀರ್ಥೇ ಯೋ ಗೋಶತಂ ಕನಕಶೃಂಗಮಯಂ ದದಾತಿ ವಿಪ್ರಾಯ ವೇದ ವಿದುಷೇ ಸುಬಹುಶ್ರುತಾಯ ಪುಣ್ಯಾಂಚ ಭಾರತ ಕಥಾಂ ಶೃಣುಯಾಚ್ಚ ನಿತ್ಯಂ ತುಲ್ಯಂ ಫಲಂ ಭವತಿ ತಸ್ಯ ಚೈವ. ಯಾರು ಮಹಾಭಾರತದ ಭಾಗದ ಒಂದು ಶ್ಲೋಕ ಒಂದು ಅಕ್ಷರವನ್ನು ಕೇಳುತ್ತಾರೆ ಅವರಿಗೆ ಸಾವಿರಾರು ಗೋವುಗಳನ್ನು ಕರು ಸಮೇತವಾಗಿ ಕಾಲಿನಿಂದ ಗೊರಸಿನವರೆಗೆ ಕೊಂಬಿನವರೆಗೆ ಚಿನ್ನದ ಆಭರಣಗಳಿಂದ ಅಲಂಕಾರ ಮಾಡಿಬಿಟ್ಟು ರೇಷ್ಮೆ ವಸ್ತ್ರವನ್ನು ಹೊದ್ದಿಸಿ ಅಪರೋಕ್ಷ ಜ್ಞಾನಿಯಾದ ಬ್ರಾಹ್ಮಣರಿಗೆ ದಾನ ಮಾಡಿದರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಬರುತ್ತೆ ಎಂಬುದು ಮಹಾಭಾರತದ ಫಲಶ್ರುತಿ ಅಂತ ಮಹಾಭಾರತದ ಪ್ರವಚನ ಹೇಳಿಸಿದವರಿಗೆ ಕೇಳಿದವರಿಗೆ ಇದಂತೂ ಬಹಳ ಸಂಭ್ರಮ. ಅನೇಕರು ಕೇಳೋದಕ್ಕೆ ಜನ ಸಿಗೋದೇ ಭಾರಿ ದುರ್ಲಭ ಈಗಿನ ಕಾಲದೊಳಗೆ. ಟಿ ವಿ ಮೊದಲಾದ್ದೆಲ್ಲ ಬಂದ ಮೇಲಂತೂ ಕೇಳೋ ಜನಗಳು ಭಾರಿ ದುರ್ಲಭ. ಆದರೆ ಇಲ್ಲಿ ನೀವೆಲ್ಲ ಮಹಾಭಾರತದ ಮೇಲಿನ ಒಲವಿನಿಂದಾಗಿ ಇದು ಶ್ರದ್ಧೆಯಿಂದ ಕೇಳ್ತಾ ಇದ್ದೀರಿ. ಅದೊಂದು ದೊಡ್ಡ ಸೌಭಾಗ್ಯ ಅದು. ನಿಮಗೆ ಎಲ್ಲರಿಗೂ ಶ್ರೀ ಹರಿವಾಯುಗಳ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಈ ಪ್ರವಚನ ಮಾಲಿಕೆಯನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.